यदिदं तव भक्तानाम् अस्माकं नृहरे हरे तदासु कार्यं कार्यज्ञ प्रलयर्कायित प्रभ हरिकथामृतसार गुरुगळ करुणदिन्दा पणितु पेळुवे परम भगवद् भक्तरिदन गरदि केळुवुदु. ಕೃಷ್ಣ, ಇಲ್ಲಿ ನಾವು ಎರಡನೇ ವರ್ಸ್ ನೋಡ್ತಾ ಇದೀವಿ. ಎರಡನೇ ವರ್ಸ್ ಫಸ್ಟ್ ವರ್ಸ್ ಅಂತ ತಗೊಂಡಿದೀವಿ. ಪಂಚಾಶತ್ ವರ್ಣವೇದ್ಯ ಅಂತ ಬಂತು. ಆ ಪಂಚಾಶತ್ ವರ್ಣವೇದ್ಯ ಅದು ಒಂದು ಪಾಯಿಂಟ್ ಮರ್ತೋದೆ ಹೇಳಕ್ಕೆ. ಪಂಚಾಶತ್ ವರ್ಣವೇದ್ಯ ಅಂತ ಯಾಕೆ ನಾವು ಚಿಂತನೆ ಮಾಡಬೇಕು ಅಂತ ಬಂದ್ರೆ, ಪಂಚಾಶತ್ ವರ್ಣವೇದ್ಯದಿಂದ ತಕೊಂಡ್ ಬಂದು ಆ 51 ಅಕ್ಷರಗಳೇ ಪ್ರಣವ ಪ್ರತಿಪಾದ್ಯ. ಆ ಪ್ರಣವದಲ್ಲಿ ಎಲ್ಲವೂ ಅಡಗವಾಗಿದೆ. ಇಟ್ಸ್ ಎ ಕಂಡೆನ್ಸ್ ಕ್ಯಾಪ್ಸ್ಯೂಲ್ ಪ್ರಣವ ಎಂಬುದನ್ನ ಹೇಳಿದ್ವಿ. ಯಾಕೆ ಇದಕ್ಕೆ ಇಷ್ಟು ಒಂದು ಸ್ಟ್ರೆಸ್? ಪಂಚಾಶತ್ ವರ್ಣವೇದ್ಯ ಪ್ರಣವ ಇದಕ್ಕೆ ಯಾಕೆ ಇಷ್ಟು ಸ್ಟ್ರೆಸ್ ಅಂದ್ರೆ, ಅಲ್ಲಿ ಹೇಳ್ತಾರೆ ಯಾವುದೇ ಆದ್ರೂ ಎನಿಥಿಂಗ್, ಈ ಒಂದು ಪ್ರಪಂಚ ಸೃಷ್ಟಿ ಪ್ರಪಂಚ ಎಂಬುದನ್ನ ಹೇಳುವಾಗ ಹೇಳ್ತಾರೆ ನಾಮ ರೂಪಾತ್ಮಕ ಪ್ರಪಂಚ ಅಂತ ಹೇಳ್ತಾರೆ. ಫಸ್ಟ್ ನಾಮ ಹೇಳಿ ಆಮೇಲೆ ರೂಪ ಅಂತ ಹೇಳ್ತಾರೆ. ಬಟ್ ನಮ್ಮ ಅನುಭವದಲ್ಲಿ ಹೇಗಿದೆ ಅಂದ್ರೆ, ಯಾವುದೋ ಒಂದು ಒಂದು ರೂಪ ಬರುತ್ತೆ. ಒಂದು ಮಗು ಹುಟ್ಟಿತ್ತು, ಮಗು ಹುಟ್ಟಿದ ಮೇಲೆ ಅದಕ್ಕೆ ನಾಮಕರಣ ಅಂತ ಬರುತ್ತೆ. ಫಸ್ಟ್ ಮಗು ಇರಬೇಕು, ಆಮೇಲೆ ನಾಮಕರಣ ಎಂಬುದು ಬರುತ್ತೆ. ಸೊ ರೂಪ ಬಂದ ಮೇಲೆ ತಾನೇ ನಾಮ, ಒಂದು ಫಾರ್ಮ್ ಬಂದ ಮೇಲೆ ತಾನೇ ನಾಮ ಅಂತ ಹೇಳಿದ್ರೆ ಅದು ನಾವು ಒಂದು ಲಿಮಿಟೆಡ್ ಸೆನ್ಸ್ ಲಿ ನೋಡ್ತೀವಿ. ಅಬ್ಸಲ್ಯೂಟ್ ಸೆನ್ಸ್ ಗೆ ಹೋಗ್ಬೇಕಂದ್ರೆ ಫಸ್ಟ್ ನಾಮವೇ ಇರತ್ತ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ, ಹಿಂದೆ ನೋಡಿದ್ದೀವಿ ವರ್ಣಗಳು ನಿತ್ಯ ಅಂತ ಹೇಳಿದೀವಿ. ಈ ವರ್ಣಗಳು, ವರ್ಣಗಳು ಅಂದ್ರೆ ವರ್ಣದಲ್ಲಿ ಒಂದು ಅಕ್ಷರಗಳು ಎಂಬ ಈ 51, ಇನ್ನೂ ನಾದ ಸೇರಿಸಿದ್ರೆ ಇನ್ನೂ ಆಗತ್ತೆ. ಬಟ್ ನಾವು ನಮ್ಗೆ ಅರ್ಥ ಆಗಲಕ್ಕೆ 51 ಇಟ್ಕೊಳ್ತೀವಿ. ಈ 51 ಅಕ್ಷರಗಳು, ಈ ಅಕ್ಷರಗಳ ಜೋಡಣೆಯಿಂದ ಆನುಪೂರ್ವಿ ಅಂತ ಹೇಳ್ತಾರೆ, ಆ ಕ್ರಮದಿಂದ ಎಲ್ಲವೂ ಆಗತ್ತೆ. ಸೊ ಈ ಅಕ್ಷರಗಳು ಇರೋದು ಆಕಾಶದಲ್ಲೇ ಇರತ್ತೆ. ಆಕಾಶ ಅಂದ್ರೆ ಲಕ್ಷ್ಮಿ. ಆಕಾಶದಲ್ಲೇ ಯಾವತ್ತೂ ಈ ವರ್ಣಗಳು ನಿತ್ಯವಾಗಿರತ್ತೆ. ನಮ್ಮ ನಮ್ಮ ನಾವು ಮಾತಾಡ್ತೀವಿ ಅಂದ್ರೆ ನಮ್ಮೊಳಗೆ ಇದ್ದು ಆ ಒಂದು ಆಕಾಶದಲ್ಲಿ ಇರುವಂತ ಆ ವರ್ಣಗಳನ್ನ ವ್ಯಕ್ತ ಮಾಡುತ್ತೀವಿ ಹೊರತು ನಾವು ಅದನ್ನ ಮಾಡೋದಿಲ್ಲ. ಮಾತಾಡೋದು ಅಂದ್ರೆ ಆಕಾಶದಲ್ಲಿ ಇರುವಂತ ಅಕ್ಷರಗಳನ್ನ ಜೋಡಿಸಿ ಅದನ್ನ ಅವ್ಯಕ್ತವಾಗಿರೋದಕ್ಕೆ ವ್ಯಕ್ತ ಮಾಡ್ತೀವಿ ಅದಾಗತ್ತೆ. ಸೊ ಏನಾಯ್ತು, ಸೊ ಅಕ್ಷರಗಳು ಎಂಬುದು ಫಸ್ಟ್ ಇರತ್ತೆ. ಅಂದ್ರೆ ಅಕ್ಷರಗಳು ಇದೆ ಅಂದ್ರೆ ಅಕ್ಷರಗಳು ಯಾರನ್ನ ಹೇಳ್ತಾ ಇದೆ, ಯಾರದ್ದು ಅಕ್ಷರಗಳು ಆಗತ್ತೆ? ಅಕ್ಷರಗಳು ಅಂದ್ರೆ ಅದು ಭಗವಂತನದೇ. ಆ ಎಲ್ಲವೂ ಭಗವಂತ. ಆ ಅಕ್ಷರ ನಿತ್ಯವಾದ ಅಕ್ಷರದಲ್ಲಿ ನಿತ್ಯತ್ವವನ್ನ ಕೊಟ್ಟು ಭಗವಂತನನ್ನ ಪ್ರತಿಪಾದನೆ ಮಾಡುತ್ತೆ. ಅದಕ್ಕೆ ಮಾತೃಕಾನ್ಯಾಸದಲ್ಲಿ ಒಂದೊಂದಕ್ಕೇನೋ ಹೇಳ್ತೀವಿ ಮಾತೃಕಾನ್ಯಾಸದಲ್ಲಿ. ಸೊ ಏನಾಯ್ತು ಅಲ್ಲಿ, ಎಲ್ಲವೂ ಭಗವಂತನ ಪ್ರತಿಪಾದನೆ ಮಾಡ್ಲಿಕ್ಕಿರುವಂತ ಒಂದೊಂದು ಶಬ್ದ ಒಂದೊಂದು ಧ್ವನಿ ಭಗವಂತನನ್ನ ಪ್ರತಿಪಾದನೆ ಮಾಡುತ್ತೆ. ಅದು ಎಲ್ಲಾ ಪ್ರಣವದಲ್ಲಿ ಅಡಕವಾಗಿದೆ. ಸೊ ಆ ನಾಮ, ಸೊ ಏನಾಯ್ತು ಅದು ಆನುಪೂರ್ವಿ. ಯಾವುದೇ ತಗೊಳ್ಳಿ, ಯಾವುದೇ ಹೆಸರು, ಯಾವುದೇ ಜೋಡಣೆ, ಹೇಗೆ ಜೋಡಣೆ ಮಾಡಿದ್ನು ಅದಕ್ಕೆ ನೆಕ್ಸ್ಟ್ ಈ ವರ್ಸ್ಲಿ ಬರುತ್ತೆ. ಅಕ್ಷರಗಳನ್ನ ವೇದದಲ್ಲಿ ಹೇಗೆ ಜೋಡಣೆ ಮಾಡಿದ್ರು ಅದು ಭಗವಂತನನ್ನೇ ಪ್ರತಿಪಾದನೆ ಮಾಡ್ಬೇಕು. ಯಾಕಂದ್ರೆ ಆ ಅಂದ್ರೆ ಭಗವಂತ, ಒಂದೊಂದಕ್ಕೇನು ಭಗವಂತನೇ ಆದ್ರೆ ಯಾವ ತರ ನೀವು ಜೋಡಣೆ ಮಾಡಿದ್ರು, ಅರ್ಥ ಮಾಡಿ ನೀವು ಮಾಡಿದ್ರೆ ಅದು ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ದ ಕಾಂಬಿನೇಷನ್ ಅಲಾಂಗ್ ವಿತ್ ಧ್ವನಿ, ಇಟ್ ಈಸ್ ಇನ್ಫಿನಿಟ್ ಆಗತ್ತೆ. ಇನ್ಫಿನಿಟ್ ನಾಮಗಳಿರುತ್ತೆ. ಸೊ ಏನಾಯ್ತು, ಸೊ ನಾಮವೇ ಹೊಸ್ಟ್ ಆಗಿರೋದು. ನಾಮ ಆಕಾಶದಲ್ಲಿ ಯಾವತ್ತು ಆಕಾಶ ರೆಕಾರ್ಡ್ಸ್ ಅಂತ ಹೇಳ್ತಾರೆ, ಅದು ಇಟ್ಸ್ ಆಲ್ವೇಸ್ ರೆಕಾರ್ಡೆಡ್, ಇಟ್ ಈಸ್ ಆಲ್ವೇಸ್ ದೇರ್ ಇನ್ ಆಕಾಶದಲ್ಲಿ ನಿತ್ಯವಾಗಿರತ್ತೆ. ಮಗು ಹುಟ್ಟಿದ ಮೇಲೆ ಅಲ್ಲಿ ಇರುವಂತ ಹೆಸರನ್ನೇ ಇದಕ್ಕೆ ತಂದು ಇಡ್ತೀವಿ ನಾವು ಹೊರತು, ಇಟ್ ಈಸ್ ನಾಟ್ ಅದರ್ ವೇ ಅರೌಂಡ್. ರೂಪ ಬಂದ ಮೇಲೆ ನಾಮ ಇಲ್ಲ, ನಾಮ ಎಂಬುದು ನಿತ್ಯ. ಅದೇ ರೂಪ, ರೂಪ ನಾವೊಂದು ಮಗು ಹುಟ್ಟಿತ್ತು, ಮಗು ಬೆಳೆಯುತ್ತೆ, ಮಗು ಆಮೇಲೆ ಕೊನೆಯಲ್ಲಿ ಅದು ಹೊರಟೋಗುತ್ತೆ. ಮಗು ಗ್ರೋಸ್ ಅಂಡ್ ಓಲ್ಡ್ ಏಜ್ ಅಂಡ್ ಇಟ್ ಡೈಸ್. ಬಟ್ ಈ ನಾಮ, ನಾಮ ಎಂದೆಂದು ಯಾವಾಗ್ಲೂ ಆ ನಾಮ ಇರತ್ತ ಅಂತ ಹೇಳ್ತಾರೆ. ಎಷ್ಟು ದೂರ ಹೇಳ್ತಾರಂದ್ರೆ ಮೋಕ್ಷದಲ್ಲಿ ಏನಿರತ್ತಂದ್ರೆ ನಾಮ ಇರತ್ತ ಅಂತ ಹೇಳ್ತಾರೆ. ನಾಮ ಅಂಬುದು ಮೋಕ್ಷದಲ್ಲಿನ ಇರತ್ತ ಅಂತ ಹೇಳ್ತಾರಂತೆ. ಸೊ ಯಾಕೆಂದ್ರೆ ನಾಮ ಅಂಬುದು, ನಾಮಕ್ಕೆ ನಿತ್ಯತ್ವ ಉಂಟು. ಸೊ ಅದಕ್ಕೆ ಈ ಇದು ನಿತ್ಯವಾದ ವರ್ಣದಿಂದ ಭಗವಂತ ವೇದ್ಯನಾಗಿದ್ದಾನೆ ಅಂತ ಅದನ್ನ ಹೇಳಿ ಇಲ್ಲಿ ತರ್ತಾ ಇದ್ದಾರೆ. ಆಮೇಲೆ ನಾಮರೂಪ. ಸೊ ಅದಕ್ಕೆ ಪಂಚಾಶತ್ ವರ್ಣ ವೇದ್ಯ ಅಂಬುದು ಇದು ಲೋಡೆಡ್ ಆಗತ್ತೆ. ಆ ಎಲ್ಲವೂ ನಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಆದ ಕಾರಣದಿಂದ ಆ ಎಲ್ಲವನ್ನೂ ಒಳಗೊಂಡಿರುವಂತ ಪ್ರಣವ ಇಟ್ಸ್ ಲೈಕ್ ಎ ಕಂಡೆನ್ಸ್ ಕ್ಯಾಪ್ಸ್ಯೂಲ್ ಆಗಿದೆ. ಆ ಕಂಡೆನ್ಸ್ ಕ್ಯಾಪ್ಸ್ಯೂಲ್ ನ್ಯಾಚುರಲಿ ಪ್ರತಿಪಾದನೆ ಮಾಡುತ್ತೆ. ನಾರಾಯಣನೇ ಪ್ರತಿಪಾದನೆ, ಪ್ರಣವ ಯಾರನ್ನ ಪ್ರತಿಪಾದನೆ ಮಾಡುತ್ತೋ, ಪ್ರಣವದ ವಿಸ್ತಾರವಾದಂತ ದ ಲಾಜಿಕ್ ಈಸ್ ಲೈಕ್ ದಿಸ್. ಪ್ರಣವ ಯಾರನ್ನ ಪ್ರತಿಪಾದನೆ ಮಾಡುತ್ತೆ ಅಂದ್ರೆ ಎವ್ರಿಬಡಿ ಸೇಸ್ ನಾರಾಯಣ ಅಂತಾನೆ. ಸೊ ಪ್ರಣವ ಡಸ್ ದ ಪ್ರತಿಪಾದನೆ ಆಫ್ ನಾರಾಯಣ ಅಂದ್ರೆ ಪ್ರಣವದಿಂದ ಬಂದ 51 ಅಕ್ಷರಗಳು ನಾರಾಯಣನೇ ಪ್ರತಿಪಾದನೆ ಮಾಡಬೇಕು. ಆ ಅಕ್ಷರ ಜೋಡಣೆಯಿಂದ ಬಂದ ಅನಂತ ನಾಮಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡಬೇಕು. ಆ ಅನಂತ ಜೋಡಣೆಯಿಂದ ಬಂದ ನಾಮ ಸಹಿತವಾದ ಈ ರೂಪಾತ್ಮಕ ಪ್ರಪಂಚದಲ್ಲಿ ಇರುವಂತ ಎಲ್ಲವನ್ನೂ ಅದು ಭಗವಂತನನ್ನೇ ಪ್ರತಿಪಾದನೆ ಮಾಡಬೇಕು ಅಥವಾ ಭಗವಂತನನ್ನೇ ಹೇಳಬೇಕು. ದಟ್ಸ್ ವೈ ದ ಎಂಟೈರ್ ಥಿಂಗ್ ಇಸ್ ಕ್ರಿಯೇಟೆಡ್. ಒಂದು ಸ್ಥೂಲ ಒಂದು ಡಿಸ್ಕ್ರಿಪ್ಷನ್ ಕೊಡಬೇಕಂದ್ರೆ ನಾವು ಒಂದು ಮಠಕ್ಕೆ ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋದಾಗ ವಿ ಆರ್ ಕಾನ್ಶಿಯಸ್ಲಿ ಅವೇರ್ ಆಫ್ ಇಟ್. ದೇವಸ್ಥಾನದಲ್ಲಿ ಇರುವಂತ ಪದಾರ್ಥಗಳಾಗಲಿ, ಅಲ್ಲಿ ಬಳಸುವಂತ ಊಟ ಆಗ್ತಾರೋ, ತೀರ್ಥ ಪ್ರಸಾದ ಆಗ್ತಾರೋ, ಅಥವಾ ಅಲ್ಲಿ ಇರುವಂತ ಹೂ ಏನೇನಿದ್ರು ವಿ ಆರ್ ಕಾನ್ಸ್ಟೆಂಟ್ಲಿ ಅವೇರ್ ದಟ್ ಎವ್ರಿಥಿಂಗ್ ಬಿಲಾಂಗ್ಸ್ ಟು ದಟ್ ಟೆಂಪಲ್. ಯಾವುದು ನಮ್ಮದಲ್ಲ ಅಂಬೋ ಭಾವನೆ ನಮ್ಗೆ ಇರುತ್ತೆ. ಏನ್ ಕೊಟ್ಟನ ಅಲ್ಲಿ ಏನು ಒಂದು ತುತ್ತು, ಏನು ನೀರು, ತೀರ್ಥ ಏನ್ ಕೊಟ್ಟ, ತೀರ್ಥ ಅಂತೀವಿ, ಪ್ರಸಾದ ಅಂತೀವಿ, ಹೀಗೆ ಬಳಸ್ತೀವಿ. ನಮ್ಮದಲ್ಲ ನಮ್ಮದಲ್ಲ ಅಂತ ತಿಳ್ಕೊಳ್ತೀವಿ. ವೇರ್ ಆಸ್ ದ ಸೇಮ್ ಥಿಂಗ್ ಅಪ್ಲೈಸ್. ಈ ಬ್ರಹ್ಮಾಂಡ ಅಂಬೋದು ಬ್ರಹ್ಮಾಂಡಂ ವರ ಮಂದಿರಂ ಅಂತ, ಅದಕ್ಕೆ ಶ್ರೇಷ್ಠವಾದ ಮಂದಿರ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಇಲ್ಲಿ ಇರುವಂತ ಪ್ರತಿ ಪದಾರ್ಥವು ಭಗವಂತನ ಅಧೀನವಾಗಿದೆ, ಭಗವಂತನ ಪ್ರತಿಪಾದನೆ ಮಾಡ್ಲಿಕ್ಕೆ ಇದೆ. ಬಟ್ ನಾವೇನ್ ಮಾಡ್ತೀವಿ, ಈ ಬ್ರಹ್ಮಾಂಡ, ಬ್ರಹ್ಮಾಂಡ ಸೇಮ್ ಥಿಂಗ್ ಪಿಂಡಾಂಡ. ಸೊ ನ್ಯಾಚುರಲಿ ಈ ಪಿಂಡಾಂಡದಲ್ಲಿ ಇರುವಂತ ಎಲ್ಲವೂ ನಮ್ಮ ಥಾಟ್ಸ್ ಏನೇನ್ ಎಲ್ಲವೂ ಭಗವಂತನದೇ ಅಧೀನವಾಗಿದೆ. ಸೊ ಇದನ್ನ ನಾವು ಬಳಸ್ತೀವಿ. ಹಾಗೆ ನಾವು ಒಂದು ಗುಡಿಗೆ ಹೋದ್ರೆ ಅಲ್ಲಿ ಇರುವಂತ ಸಾಮಾನುಗಳಲ್ಲಿ ಹೂ ಕಟ್ಟೋದೇನಾದ್ರೂ ಏನೋ ಸೇವೆ ಮಾಡ್ತೀವಿ. ಬರೀ ಸುಮ್ನೆ ಹೋಗಿ ಸುಮ್ನೆ ನೋಡ್ಕೊಂಡು ಬರೋಲ್ಲ, ಅಲ್ಲಿ ಸ್ವಲ್ಪ ಸೇವೆ ಮಾಡ್ತೀವಿ. ಸೊ ಹಾಗೇನ ಈ ಮಂದಿರದಲ್ಲಿ, ಈ ಪಿಂಡಾಂಡದಲ್ಲಿ ಇರುವಂತ ಸಾಮಗ್ರಿ ಎಲ್ಲವೂ, ದೇವರು ಕೊಟ್ಟ ಈ ಇಂದ್ರಿಯಗಳು, ದೇವರು ಕೊಟ್ಟ ಈ ಧಾತುಗಳು ಎಲ್ಲವೂ, ಇದೆಲ್ಲ ದೇವರದೇ, ನನ್ನದಲ್ಲ. ಇದು ಯಾಕೆ ಇದೆ ಅಂದ್ರೆ, ಇದು ಮೂಲಕವಾಗಿ ನನ್ಗೆ ಸಾಧನೆ ಮಾಡ್ಲಿಕ್ಕೆ ಏನೇನು ಇಲ್ಲ, ಮಾರ್ಗ ಇಲ್ಲ. ದೇವರು ಕೊಟ್ಟದ್ದನ್ನು ಹೇಗೆ ದೇವಸ್ಥಾನದಲ್ಲಿ ಉಪಯೋಗ ಮಾಡ್ತೀವೋ ಹಾಗೆ ಇದೆಲ್ಲ ನಾನು ಬಳಸ್ತೀವಿ. ಬಳಸೋವಾಗ ದೇವಸ್ಥಾನದಲ್ಲಿ ದೇವರಿಗೆ ತಂದ ಪುಷ್ಪ, ದೇವರದ ಇದು, ದೇವರು ಹುಂಡಿ, ದೇವರು ಕಾಸ, ಹಾಗೇನೆ ಈ ಭಾವನೆ ನಮ್ಗೆ ಇರಬೇಕು. ಅದಕ್ಕೆ ಅವನು ತಂದು ಇಟ್ಟಿದ್ದಾನೆ ದೇವತೆಗಳಿಗೆ ಈ ಭಾವನೆ ಇದೆ. ಮತ್ತು ನಮಗೆ ಈ ಭಾವನೆ ಬರೋದೇ ಇಲ್ಲ. ಈ ದೇಹದಿಂದ ನಾನೇ ಮಾಡ್ತೇನೆ, ನನ್ನ ಹೆಸರು ಮೀರ, ಹೀಗೆ ಇರುತ್ತೆ ಹೊರತು ದೇವರ ಪ್ರಜ್ಞೆ ಬರೋದಿಲ್ಲ. ದೇವರು ಕೊಟ್ಟ ಅಕ್ಷರ ಆಗಲಿ, ಅದರಿಂದ ಬಂದ ರೂಪ ಆಗಲಿ, ಈ ಎಲ್ಲವೂ ಇರುವಂತ ನಮಗೆ ಈ ತತ್ವಗಳು ಆಗಲಿ, ಎಲ್ಲರೂ ನಮ್ದೇ 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 ಅಂತ ಭಾವನೆ ಬರ್ತಾ ಇರುತ್ತೆ. ಅದಕ್ಕೆ ದೇವರು ಕರುಣಾಳು, ಫಸ್ಟ್ ಚಾಪ್ಟರ್ ಅದೇ ಹೋಗುತ್ತೆ. ಭಗವಂತ ಕರುಣಾಳು ಆದ ಕಾರಣದಿಂದ ಏನ್ ಮಾಡಿದ್ದಾನೆ, ನಮ್ಮ ಸಾಧನೆಯಲ್ಲಿ ನಮ್ಗೆ ಇದು ನೆನಪಿಗೆ ಬರೋದಿಲ್ಲ. ಆದ ಕಾರಣದಿಂದ ಅಟ್ಲೀಸ್ಟ್ ಇದನ್ನ ಒಂದು ದೇವರ ಮುಂದೆ ಕುಳಿತೋ ಯಾವಾಗಲೂ ಇದನ್ನ ಒಂದು ನೆನಪು ಮಾಡಿಕೊಂಡ್ರೆ ಇದರಿಂದ ಬರುವಂತ ಆ ಪಾಪಗಳೆಲ್ಲ ಹೊರಟೋಗತ್ತ ಅಂತ. ಆ ಪಾಪದಿಂದ ಬರುವಂತ ಈ ರೋಗ ರುಜಿನಗಳು ಹೋಗತ್ತೆ. ಅದಕ್ಕೆ ಈ ಸಂಬಂಧ, ಅಟ್ಲೀಸ್ಟ್ ಇದನ್ನ ನೀವು ತಿಳ್ಕೊಳ್ಳಿ ಅಂತ ಈ ವರ್ಸಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಪಂಚಬ್ರಹ್ಮಾಸ್ತ್ರ ಸಂಧಿ ಈಸ್ ಸೋ ಲೋಡೆಡ್. ಇದು ಹೇಳಿದಾಗೆ ನಾವು ನಾಡಿದ್ದ ನಾವು ಇಡೀ ದಿವಸದಲ್ಲಿ ಆ ಒಂದು ನಮ್ಮದು ನಮ್ಮದು ನಾನು ನನ್ನದು ಅಂಬೋ ಆ ಭಾವನೆಯಿಂದ ಮಾಡುವಂತ ಕೆಲಸದಿಂದ ಯಾವ ಯಾವ ಪಾಪಗಳು ಬರುತ್ತೋ, ಪಾಪದಿಂದ ರೋಗ ರುಜಿನಗಳು ಬರುತ್ತೋ, ಬಂದ ಬರುತ್ತೋ, ಅದು ಹೊರಟೋಗತ್ತೆ. ದಟ್ ಈಸ್ ಯ ಪಾಯಿಂಟ್ ಇನ್ ಸೇಯಿಂಗ್ ಈ ವಸ್ತು ಮಾಡಿದ್ದ ನಿಮ್ಗೆ ರೋಗ ರುಜಿನಗಳು ಹೋಗುತ್ತೆ ಇದು ಮಾಡಿದ್ರ ಅಂತ ಹೇಳ್ತಾರೆ. ಬೈ ಜಸ್ಟ್ ಮಿಯರ್ಲಿ ಟೆಲ್ಲಿಂಗ್ ದಟ್ ಹೋಗೋದಿಲ್ಲ. ಇದನ್ನ ತಿಳ್ಕೊಂಡು, ಅವರ್ ಲಿಮಿಟೇಷನ್ ತಿಳ್ಕೊಂಡು 24/7 ನಾವು ದೇವರದು ನಿನ್ನದು ನಿನ್ನದು ಅಂತ ಫೀಲಿಂಗ್ ಬರೋದಿಲ್ಲ. ಅದಕ್ಕೆ ಅಟ್ಲೀಸ್ಟ್ ಒನ್ಸ್ ನಾರು ನಾನು ಹೇಳ್ತೀನಿ, ಉಳಿದ ಸಮಯ ನನಗೆ ಬರಲ್ಲ ಅಂಬೋ ಭಾವನೆ ಅಂತ ಹೇಳೋದು. ಅದಕ್ಕೆ ದಟ್ ಈಸ್ ಅ ಪಾಯಿಂಟ್ ವಿ ಗೋ ಟು ದ ಟೆಂಪಲ್. ಆ ಟೆಂಪಲ್ಗೆ ಯಾಕೆ ಹೋಗ್ಬೇಕು, ಮನೇಲೇ ಇದ್ದು ಮಾಡಬಹುದಲ್ಲ ಅಂದ್ರೆ ಟೆಂಪಲ್ಗೆ ಹೋದಾಗ ಅಲ್ಲಿ ಇರೋ ಎಷ್ಟು ಹೊತ್ತು ಇರ್ತೀವೋ ಅಷ್ಟು ಹೊತ್ತು ನಮ್ಗೆ ಆ ಪ್ರಜ್ಞೆ ಇರತ್ತೆ. ಇದು ನನ್ನದಲ್ಲ, ದೇವರದು, ಇದು ದೇವರದು, ಇದು ದೇವರ ಪ್ರಸಾದ, ಊಟ ಏನ್ ಕೊಟ್ಟರೆನೋ ಊಟ ಅಂತಲ್ಲ, ದೇವರ ಪ್ರಸಾದ ಅಂತ ತೀರ್ಥ ಪ್ರಸಾದ. ಸೊ ಈ ಭಾವನೆ ಬರ್ಲಕ್ಕೆ ನಾವು ಹೋಗ್ತೀವಿ. ಆ ಭಾವನೆ ಇಟ್ಟುಕೊಂಡು ನಾವು ದೇವರ ಮುಂದೆ ಸೇರ್ತೀವಿ. ಸೊ ಇದಕ್ಕೆ ಇಲ್ಲಿನ ಬರುತ್ತೆ, ದಟ್ ಈಸ್ ಎ ವೆರಿ ಪಾಯಿಂಟ್. ದೇವರು ನಮ್ಮಲ್ಲಿ ಈ ತತ್ವನ್ಯಾಸ, ಮಾಲಾಕಾರ ನ್ಯಾಸ ಮತ್ತು ಮಾತೃಕಾನ್ಯಾಸ ನೆಕ್ಸ್ಟ್ ಅಲ್ಲಿ ಬರುತ್ತೆ. ಈ ಪರ್ಪಸ್ ಅದೇ ಪರ್ಪಸ್ಗೆ ಇದೇ ಹೇಳಿದ್ದು, ಈ ತತ್ವಗಳು ದೇವರು ಕೊಟ್ಟಿದ್ದಾನೆ, ದೇವರು ಕೊಟ್ಟಿದ್ದು ದೇವರದು ಅಂತ ತಿಳ್ಕೊಂಡು ದೇವರು ಕಾರ್ಯ ಮಾಡಿ ನಾವು ಅದನ್ನ ಸಾಧನೆಗೆ ಬಳಸುವುದು ಅಂತ ನಮ್ಗೆ ಗೊತ್ತಿಲ್ಲ. ಆದ ಕಾರಣದಿಂದ ಇನ್ನೂ ತಪ್ಪಾಗತ್ತೆ. ಸೊ ಅಟ್ ಲೀಸ್ಟ್ ಬೈ ಟೆಲ್ಲಿಂಗ್ ದಟ್ ಆ ಪಾಪ ನಮ್ಗೆ ಹೋಗತ್ತ ಅಂತ ಹೇಳ್ತಾರೆ. ಸೊ ಅದಕ್ಕೆ ಪ್ರಣವ ಪ್ರತಿಪಾದ್ಯ. ಸೊ ಇವನು ಇಂಥ ಇವನು ಎಲ್ಲೆಲ್ಲಿ ಇದಾನಂತ ಹೇಳುವಾಗ ಅದನ್ನ ನೋಡಿದ್ದೀವಿ ನಾವು. ತ್ರಿನಾಮದಿ ತ್ರಿಸ್ತಾನ ಅದು ನೋಡಾಯ್ತು ನಾವು. ತ್ರಿಸ್ತಾನ ಯಾರ್ಯಾರು ಅಂತನೋ ವಿಶ್ವತೈಜಸ ಪ್ರಾಜ್ಞ ಅದು ಮೂರು ನೋಡಿ ಆಯ್ತು. ಇಲ್ಲಿ ಎರಡು ರೀತಿಯಿಂದ ಬಿಡಿಸ್ತಾರೆ. ಒಂದು ತ್ರಿನಾಮದಿ ಅಂತ ಹೇಳಿದ್ಮೇಲೆ ತ್ರಿ ಸೊ ಮೂರು ಸ್ಥಾನದಲ್ಲಿ ಮೂರು ರೂಪದಿಂದ ತ್ರಿಪಂಚಕ. ತ್ರಿಪಂಚಕ ಅಂತ ಬಂದಾಗ 15 ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನಾಗತ್ತಂದ್ರೆ ತ್ರಿಪಂಚಕ ಬಿಡಿಸಿ ಮೂರು ಅಂದ್ರೆ ವಿಶ್ವತೈಜಸ ಪ್ರಾಜ್ಞ ಅನಿರುದ್ಧ ಪ್ರತಿಜ್ಞ ಸಂಕಷ್ಟ ಮೂರು ಅಂತ ಇಟ್ಕೊಂಡು ಮೂರು ನಾಮದಿಂದ ಮೂರು ಸ್ಥಾನದಲ್ಲಿ ಇದ್ದಾನೆ. ತ್ರಿ ಬಿಟ್ಟು ಕಾಮ ಹಾಕೊಂಡು ಪಂಚಕ ಅಂದ್ರೆ ಈ ಮೂರೇ ಯಾರು ಅನಿರುದ್ಧ ಪ್ರದ್ಯುಮ್ನ ಸಂಕಷ್ಟ ಅಂತ ಹೇಳಿದ್ರು ವಿಶ್ವ ತೇಜಸ ಪ್ರಾಜ್ಞ ಅಂತ ಹೇಳಿದ್ರು ಇವನೇ ಮೂರು ನಾಮದಿಂದ ಇರುವನೇ ಪಂಚರೂಪಾತ್ಮಕ ಭಗವಂತನಾಗ್ತಾನೆ. ಇವನು ಎಲ್ಲದಲ್ಲೂ ಪಂಚ ಏನೇನು ಪಂಚ ಇದೆಯೋ ಎಲ್ಲದಲ್ಲೂ ಈ ಪಂಚ ರೂಪವೇ ಆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಅಲ್ಲಿ ಹಾಗೆ ಒಂದು ಮನೆಗೆ ಒಂದು ಬಿಲ್ಡಿಂಗ್ ಬ್ಲಾಕ್ಸ್ ಇರುತ್ತೋ ಹಾಗೇನೆ ಪಂಚ ಅವನೇ ಬೇಸ್ ಆಗಿ ಈ ಪಂಚ ರೂಪದಿಂದ ಇದ್ದಾನಂತ ಇನ್ನೊಂದು ಅರ್ಥ. ಅದು ತ್ರಿಪಂಚಕನ ಸಮಸ್ತ ಪದವಾಗಿ ಇಟ್ಕೋಬಹುದು. ಅದರ್ವೈಸ್ ತ್ರಿ ಅಂತ ಮೂರು ರೂಪ ತಗೊಂಡು ಪಂಚಕ ಅಂದ್ರೆ ಐದು ರೂಪವನ್ನು ತಗೊಳ್ಳೋದು. ಸೊ ತ್ರಿ ಪಂಚಕ ಆಯ್ತು. ಏಕವಿಂಶತಿ ಹೇಗ್ ಬಂತು ನೋಡಿದೀವಿ, 7 8 3 ಅಂತ ನೋಡಿದೀವಿ. ಸೊ ಏಕವಿಂಶತಿ ಇಲ್ಲಿ ಏನ್ ರೂಪಗಳು, ಅಲ್ಲಿ ವಿಶ್ವತೈಜಸ ಪ್ರಾಜ್ಞೆ ಹೇಳಾಯ್ತು. ಇಲ್ಲಿ ಏಕವಿಂಶತಿ ಅಂದ್ರೆ ಯಾವ್ದನ್ನ ಇಟ್ಟುಕೊಳ್ಳೋದು ಅಂದ್ರೆ ಅಲ್ಲಿ ಹೇಳ್ತಾರ ಏಕವಿಂಶತಿ ನೋಡಿ, ಏಕವಿಂಶತಿ ವಿ ಹಾವ್ ನಂಬರ್ ಕೊಟ್ಟಿದ್ರು ಏನೇನು ಸಪ್ತಧಾತುಗಳು 8 3 ಆಯ್ತು. ಬಟ್ ಏನು ಭಗವಂತ ರೂಪ ಅಂದ್ರೆ ಹೇಳ್ತಾರೆ ಹಿಂದಿನ ಪದ್ಯದಲ್ಲಿ ನೀವು ಹೋದ್ರೆ ಪಂಚ ಮಹಾಯಜ್ಞ ಸಂಧಿಯಲ್ಲಿ ಹೋದ್ರೆ ಕೊನೆಯಲ್ಲಿ ಹಿ ಬ್ರಿಂಗ್ಸ್ ದ ಥಾಟ್ ಅಟ್ ಲೀಸ್ಟ್ ದೇವರು ಕೊಟ್ಟ ತತ್ವಗಳು ದೇವರದು ಏನು ನೆನಪು ಆಗಲ್ಲವಾ ನಿಮ್ಗೆ, ಈ 10 ಗೋಳಕಗಳು ನಿಮ್ಮಲ್ಲಿ ಇದಲ್ಲ, 10 ಅಂತ ಬಂದಾಗ 10 ದಶಾವತಾರವನ್ನ ಚಿಂತನೆ ಮಾಡಿ ಅಂತ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ದಟ್ ಈಸ್ 34 35 ಆ ಥಾಟ್ ಅನ್ನ ಇಲ್ಲೇ ತರ್ತಾರೆ. 10 ಇಟ್ಟುಕೊಳ್ಳಿ ನೀವು, 11 10 ಫಸ್ಟ್ ಸ್ಟಾರ್ಟ್ ವಿತ್ 10 ಇಟ್ಟುಕೊಳ್ಳಿ. 10 ಇಟ್ಟುಕೊಂಡು ಆ 10 ಅವನೇ ಭಗವಂತ. ಏನ್ 10 ರೂಪ ಸಾಕ ಅಂದ್ರೆ ಫಾರ್ ಒನ್ ಥಿಂಗ್ ಇಸ್ ಇಟ್ ಈಸ್ ಈಸಿಯರ್ ಟು ರಿಮೆಂಬರ್. 10 ದಶಾವತಾರ ಇಸ್ ಈಸಿಯರ್ ಟು ರಿಮೆಂಬರ್. ದಶಾವತಾರ ನಾವು ಚಿಂತನೆ ಯಾವಾಗ ಮಾಡ್ತೀವೋ ಆವಾಗ ಏನ್ ತಿಳ್ಕೋಬೇಕು ಅಂದ್ರೆ ಭಗವಂತನ ಅವತಾರಗಳು 10 ಅಂತ ಅಲ್ಲಿ ಹೇಳಿಲ್ಲ. 10 ಅಂದ್ರೆ ದಶ ಅಂದ್ರೆ ಶ ಅಂದ್ರೆ ಸುಖ. ಆ ಸುಖವನ್ನ ಕೊಡ್ಲಕ್ಕೆ ದ ಶಂ ದದಾತಿ, ಶಂ ಅಂದ್ರ ಆನಂದ, ಆನಂದವನ್ನ ಅದು ಕೊಡತ್ತ. ಈ ರೂಪಗಳು ಆನಂದಮಯವಾದ ರೂಪಗಳು, ದೋಷಯುಕ್ತ ಇಲ್ಲ. ಮತ್ಸ್ಯ ಅಂದ್ರೆ ದೋಷಯುಕ್ತ ಇಲ್ಲ, ಅದು ಆನಂದಮಯವಾದ ಎಲ್ಲ 10 ರೂಪಗಳು ಇದೆ. 10 ರೂಪ ನಿಮ್ಮಲ್ಲೇ ಇದೆ. 10 ಅಂದ್ರೆ ಒಂದು 10 ಮಾತ್ರ ಅಲ್ಲ, 10 ಸೆವರಲ್, ಇಟ್ ಇಸ್ ಇನ್ಫಿನಿಟ್ ರೂಪಗಳು ಅವನಿಗೆ, ಇನ್ಫಿನಿಟ್ ಅವತಾರಗಳು. ಅದು ಹೇಗೆ ಅದಕ್ಕೆ ಮಿತಿನೇ ಇಲ್ಲ. ಬಟ್ ನಮಗೆ ಲಿಮಿಟೇಷನ್ಸ್ ಇದಕ್ಕೋಸ್ಕರ 10 ಅಂತ ತಿಳ್ಕೊಂತ ಫಸ್ಟ್ 21 ಫಸ್ಟ್ 10 ಆಯ್ತು. ಉಳಿದ 11 ಎಲ್ಲಿಂದ ಬರುತ್ತೆ ಅಂದ್ರೆ ಈ 10 ರೂಪಗಳೇ, 16 ರೂಪಗಳೇ ಎಲ್ಲಿ ಇದೆ ಅಂದ್ರೆ ಇಲ್ಲಿ ನೋಡಿದ್ರೆ 34 35 ಅಲ್ಲಿ ಬಂದಾಗ ಏಕಾದಶ ಮನಸ್ಸನ್ನು ಸೇರಿ 11 ಮಾಡಿದ್ದಾರೆ. ಸೊ ಇಲ್ಲಿ 11 ಇಲ್ಲಿ ಏನಾಯ್ತು, ಈ 10 ರೂಪಗಳೇ ಈ ಲಕ್ಷ್ಮಿಯ 10 ಭಗವಂತ ಸೃಷ್ಟಿ ಮಾಡ್ಲಿಕ್ಕೆ ಇಚ್ಛೆ ಮಾಡಿದ್ದಾಗ ಲಕ್ಷ್ಮಿ ಮೂಲಕವಾಗಿ ಅವನ್ ಮಾಡಿಸಿದ್ದಾನೆ. ಅದನ್ನೇ ನಾವು ಪತ್ಯನ್ಯಾಸ ಮಾಡುವಾಗ ಇದನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ನಾವು ಮಾಡ್ತೀವಿ. ಸೊ ಈ 10 ಭಗವಂತನ ಅನಂತಾನಂತ ಸೃಷ್ಟಿಯಲ್ಲಿ ಅವನು ಬಳಸುವಂತ ಅನೇಕ ರೂಪಗಳು 10 ಅಂತ ನಾವು ಇಟ್ಟುಕೊಂಡ್ರೆ ಅಂದ್ರೆ ಆನಂದವನ್ನ ಅವರವರಿಗೆ ತಕ್ಕಂತೆ ಕೊಡೋದಕ್ಕಾಗಿ ಈ 10 ರೂಪಗಳು ವಿಶೇಷವಾಗಿ ಲಕ್ಷ್ಮಿಯಲ್ಲಿ ಇಟ್ಟು ಅವನು ಕಾರ್ಯ ಮಾಡ್ತಾನ. ಪರಾಧೀನ ವಿಶೇಷ ಅವಾಪ್ತಿ ಅಂತ ಅದಕ್ಕೆ ಹೇಳ್ತಾರೆ. ಸೃಷ್ಟಿಯಲ್ಲಿ ಮಾಡುವಾಗ ಲಕ್ಷ್ಮಿಯಲ್ಲಿ ಇಟ್ಟು ಅವನು ಸೃಷ್ಟಿ ಶುರು ಮಾಡ್ತಾನೆ. ಈ ಲಕ್ಷ್ಮಿಯಲ್ಲಿ ಇಟ್ಟ ರೂಪಗಳು 11 ಆಗತ್ತೆ. ಯಾವುದು 11 ಆಗತ್ತೆ, 10 + 11 ಏನಾಗತ್ತೆ ಅಂದ್ರೆ ಅಲ್ಲಿ ಹೇಳ್ತಾರ ಅದೇ ನಾವು ಶಕ್ತಿ ಪ್ರತಿಷ್ಠಾ ಸಂವಿತ್ ಅದು ನೋಡಿದ್ದೀವಿ, ನಾವು ಹಿಂದಿನ ಪದ್ಯದಲ್ಲಿ ನೋಡಿದ್ದೀವಿ. ಅದು ನಾವು ಅದನ್ನ ನ್ಯಾಸದಲ್ಲಿ ಇಟ್ಟುಕೊಳ್ತೀವಿ. ಸೊ ನ್ಯಾಸದಲ್ಲಿ ಇಟ್ಟುಕೊಳ್ಳುವಾಗ ಈ 10 + 11 ಸೊ ಈ 10 + 11 ಸೇರಿಸಿದ್ರೆ 21 ಆಗತ್ತೆ. ಸೊ ಈ 21 ರೂಪಗಳು, ಈ 21 ರೂಪಗಳು ಲಕ್ಷ್ಮಿಯಲ್ಲಿ ಇರುವಂತ 11 ರೂಪಗಳು, ಲಕ್ಷ್ಮಿ ಸಹಿತವಾದ 11 ರೂಪಗಳು, ಭಗವಂತನ ಒಂದು ಪ್ರತ್ಯೇಕವಾದ 10 ರೂಪಗಳು. ಅಲ್ಲಿನೂ ಲಕ್ಷ್ಮಿ ಇದ್ದಾಳೆ, ಇಲ್ಲಿ ವಿಶೇಷವಾಗಿ ಈ ಕಾರ್ಯ ಮಾಡ್ಲಕ್ಕಿರುವಂತ ಈ ನನ್ನ ಇಂದ್ರಿಯದಲ್ಲಿ ಇದ್ದು ಈ ಕಾರ್ಯಗಳನ್ನ ಮಾಡ್ಲಕ್ಕೆ ಇರುವಂತ ಈ ರೂಪಗಳು ಲಕ್ಷ್ಮಿ ರೂಪಗಳು. ಸೊ ಹೀಗೆ ಇದು 21 ರೂಪಗಳಾಗತ್ತೆ. ಈ 21 ರೂಪಗಳು ಆದ ಮೇಲೆ 21 ಇದಾದ ಮೇಲೆ ಏನ್ ಮಾಡ್ತಾರೆ ಈ ಲಕ್ಷ್ಮಿ ವಿಶೇಷವಾಗಿ ಈ ಕೆಲಸಗಳನ್ನ ಮಾಡ್ಲಕ್ಕೆ ನಾವು ಇವಾಗ ನಮ್ಮ ದೇಹ ಮಾತ್ರ ಇವಾಗ ತಕೊಂಡ್ರೆ ಈ ಲಕ್ಷ್ಮಿ ರೂಪ ಏನಾಯ್ತು ಅಂದ್ರೆ ಈ ಲಕ್ಷ್ಮಿ ರೂಪ ಏನ್ ಮಾಡ್ತಾಳೆ ಇವಳು ಈ ಇಂದ್ರಿಯ ಅಭಿಮಾನಿಗಳಲ್ಲಿ ಹೋಗಿ ಕೂತ್ಕೊಟ್ಬಿಡ್ತಾಳೆ. ಹೇಗೆ ಅಂದ್ರೆ ಈ ದೇಹ 24 ತತ್ವದಿಂದ ಆಗಿದೆ. ಈ 24 ತತ್ವದಲ್ಲಿ ಆ ದೇವತೆಗಳನ್ನ ಇದ್ದಾರೆ ಕೆಲಸ ಮಾಡ್ಲಕ್ಕೆ. ಅವರಲ್ಲಿ ಈ ವಿಶೇಷವಾದ ಈ ಒಂದು ರೂಪಗಳು ಈ ಲಕ್ಷ್ಮಿ ರೂಪಗಳು ಇದೆಲ್ಲ ಮಾಲಾಕಾರ ನ್ಯಾಸದಲ್ಲಿ ನಾವು ಮಾಡುವಂತ ಶಕ್ತಿ ಪ್ರತಿಷ್ಠಾ ಸಮಯ ಸ್ಫೂರ್ತಿ ಪ್ರವೃತ್ತಿ ಈ ರೂಪಗಳು ಇರುತ್ತಲ್ಲ ಈ ರೂಪಗಳು ಅಲ್ಲಿನೂ ಹೋಗಿ ಲಕ್ಷ್ಮೀನಾರಾಯಣರು ಅಲ್ಲಿ ಕೂತ್ಕೊಂಡಿದ್ದಾರೆ. ಆದ ಕಾರಣದಿಂದ ನೋಡಿ ಇವಾಗ ಈ ತತ್ವಾಭಿಮಾನಿಗಳು 24 ತತ್ವಗಳಲ್ಲಿ 24 ತತ್ವಾಭಿಮಾನಿಗಳನ್ನು ನೆಕ್ಸ್ಟ್ ಇಟ್ಕೊಳ್ತೇವೆ. ಆ 24 ತತ್ವಗಳಲ್ಲಿ ಈ ರೂಪಗಳು ಹೋಗಿ ವಿಶೇಷವಾಗಿ ಈ ದೇಹದಲ್ಲಿ ಕೂತ ಕಾರಣದಿಂದ ಅಲ್ಲಿ ನೋಡಿ ನಾವು ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಇಂದ್ರನಿಗೆ ಅಸುರಾವೇಶ ಬಂತು, ರುದ್ರನಿಗೆ ಅಸುರಾವೇಶ ಬಂತು, ಚಂದ್ರನಿಗೆ ಅಸುರಾವೇಶ ಬಂತು ಅಂತ ಅಲ್ಲಿ ನಾವು ಉಲ್ಲೇಖ ಮಾಡ್ತೀವಿ. ವೆರಸ್ ನಮ್ಮ ದೇಹದಲ್ಲಿ ಈ ತತ್ವಗಳೆಲ್ಲ ಇದೆ. ಈ ತತ್ವಗಳಿಂದ ತತ್ವಗಳಿಗೆ ಅಸುರಾವೇಶ ಬರೋದೇ ಇಲ್ಲ. ನಮ್ಮ ಕಣ್ಣಲ್ಲಿ ಕೂತ ಒಂದು ಸೂರ್ಯನಿಗೆ ಅಸುರಾವೇಶ ಬಂದು ಏನೇನೋ ನಮಗೆ ನಮ್ಮನ್ನ ಕಾಟ ಕೊಡೋದಿಲ್ಲ. ಸೂರ್ಯನಿಗೆ ಯಾವತ್ತೂ ಅದು ನಮ್ಮನ್ನ ಗೈಡ್ ಮಾಡೋ ಶಕ್ತಿ ಇರುತ್ತೆ. ಅದರ್ವೈಸ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಇಸ್ ನಿಮ್ಮನೆಗೆ ಯಾರೋ ಒಬ್ರು ಬರ್ತಾರೆ, ನಿಮ್ಮನೆಗೆ ಸ್ವಾಮಿಗಳು ಅಥವಾ ರಾಯರ್ನ ಸ್ತೋತ್ರ ಹೇಳ್ತೀವಿ, ರಾಘವೇಂದ್ರ ವಿಜಯ ಹೇಳ್ತೀವಿ, ಇದೆಲ್ಲ ಹೇಳುವಾಗ ಆ ಡೌಟ್ ನಮ್ಗೆ ಬರೋದಿಲ್ಲ. ಏ ರಾಯರ ಇಂದ್ರಿಯಗಳಲ್ಲೆಲ್ಲ ದೇವತೆಗಳೆಲ್ಲ ಕೂತಿದಾರಲ್ಲ, ಅಲ್ಲಿ ಇರುವಂತವ್ರಿಗೆ ಅಸುರಾವೇಶ ಬಂದು ನಾನ್ ನಮಸ್ಕಾರ ಮಾಡುವಾಗ ನನ್ಗೆ ತಪ್ಪು ತಪ್ಪಾಗಿ ಬುದ್ಧಿ ಕೊಟ್ಟು ಬಿಟ್ರೆ, ನಾನು ಗೀತಾಭಿವೃತ್ತಿ ಓದುವಾಗ ತಪ್ಪು ತಪ್ಪಾಗಿ ಅರ್ಥ ಆದ್ರ ಅಂತ ಆ ಸಂದೇಹ ಬರೋದಿಲ್ಲ. ಯಾಕೆ ಅಂದ್ರ ಈ ವಿಶೇಷ ರೂಪ ಅವರಲ್ಲಿ ಸನ್ನಿಹಿತವಾಗಿದೆ. ಆದ ಕಾರಣದಿಂದ ಆ ಒಂದು 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 ಜನ್ಮ ತಾಳಿದಾಗೆ ಅವ್ರಿಗೆ ಅದು ಇರೋದೇ ಇಲ್ಲ, ಆ ಪ್ರಭಾವನೇ ಇರೋದಿಲ್ಲ. ಗುರುಸ್ಥಾನದಲ್ಲಿ ದೇವರು ಕಳಿಸಿದಾನ ಇರೋದಿಲ್ಲ. ಸೊ ಹಾಗೆ ಈ ಏಕವಿಂಶತಿ ಆಯ್ತು. ಏಕವಿಂಶತಿ ಆದ್ಮೇಲೆ ಚತುರವಿಂಶತಿ ನೆಕ್ಸ್ಟ್ ಬರೋದು. ಈ ಚತುರವಿಂಶತಿ ಚತುರವಿಂಶತಿ ನಮ್ಮ ದೇಹದಲ್ಲಿ ಇರುವಂತಹ ತತ್ವಗಳು. ಅದೇ ಇದು ಯಾಕೆ ನಾವು ಹೇಳ್ತೀವಿ ಎಂಬುದಕ್ಕೆ, ತತ್ವನ್ಯಾಸ ಯಾಕೆ ಮಾಡ್ತೀವಿ, ಮಾಲಾಕಾರ ನ್ಯಾಸ ಯಾಕೆ ಮಾಡ್ತೀವಿ ಅಂದ್ರೆ, ಈ ತತ್ವಗಳನ್ನ ಈ ದೇವರ ಮನೆ ಈ ದೇವರ ಮನೆಯಲ್ಲಿ ಈ ಪದಾರ್ಥಗಳನ್ನ 24 ತತ್ವಗಳನ್ನ ಇಟ್ಟಿದ್ದಾನೆ ದೇವರ ಮನೆಯಲ್ಲಿ. ಇದೆಲ್ಲ ಇಟ್ಟಿದ್ದಾನೆ, ಇದನ್ನೆಲ್ಲ ಅವನಿಗೋಸ್ಕರ ಬಳಸಬೇಕು. ಬಟ್ ನಾವು ಮಾಡ್ತಾ ಇಲ್ಲ. ಆದ ಕಾರಣದಿಂದ ನಮ್ಮ ಲಿಮಿಟೇಷನ್ ಅದು, ನಮ್ಮ ಕರ್ಮ ಅದು. ಸೊ ಆದ ಕಾರಣದಿಂದ ಅಟ್ಲೀಸ್ಟ್ ನಾವು ನೆನಪು ಮಾಡಿಕೊಂಡ್ರೆ ಅದರಿಂದ ಬರುವಂತ ದೋಷಗಳು ಹೋಗೇ ಬಿಡತ್ತ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಇಟ್ ಇಸ್ ಆಲ್ವೇಸ್ ಲೈಕ್ ಎ ರಿಲೇಟಿವ್ ಸ್ಕೋರಿಂಗ್. ಈ ಕಲಿಯುಗದಲ್ಲಿ ಅದೇ ನಾಮಸ್ಮರಣ ಅಂತಾರ, ಈ ಕಲಿಯುಗದಲ್ಲಿ ದೇವರಿದಾನ ಎಂಬುದೇ ಯಾರಿಗೇನು ಗೊತ್ತಾಗೋದಿಲ್ಲ. ಹಾಗಿರೋವಾಗ ಇಟ್ಸ್ ಲೈಕ್ ಎ ರಿಲೇಟಿವ್ ಸ್ಕೋರಿಂಗ್ ತರ, ಯಾರು ನಾಡ್ಲಂಗಿರೋವಾಗ ನಾವು ಇದನ್ನ ಹೇಳಿದ್ರೆ ಆ ಕಾಲಕ್ಕೆ ತಕ್ಕಂತೆ ನಮ್ಗೆ ಇದು ಪ್ರಭಾ ಇದು ಫಲ ಮತ್ತು ನಮ್ಮ ಸಾಧನೆ ಗೋಸ್ ವೆರಿ ಫಾಸ್ಟ್, ನೆಗೆಟಿವ್ಸ್ ಎಲ್ಲ ಹೋಗ್ಬಿಡತ್ತೆ. ಅದಕ್ಕೆ ಇದನ್ನ ಮಾಡ್ತೀವಿ ನಾವು. ಸೊ ಚತುರ್ವಿಂಶತಿ ಆಯ್ತು. ಇದಾದ ಮೇಲೆ ಏನ್ ಹೇಳ್ತಾರೆ, ಚತುರವಿಂಶತಿ ಗ ಅಂತ ಅಲ್ಲಿ ಒಂದು ಚತುರವಿಂಶತಿ ಅಂತ ಹೇಳ ಗ ಅಂತ. ಯಾಕೆ ಅಂದ್ರೆ ಯಾವತ್ತು ಈ ತತ್ವದಲ್ಲಿ ಇರುವಂತ ಈ ತತ್ವಗಳಾಗಲಿ ಆ ಲಕ್ಷ್ಮಿಯಾಗಲಿ ಅದೇ ದೇವರು ಆಗೋದಿಲ್ಲ, ಅದಲ್ಲಿ ದೇವನು ಇದ್ದಾನೆ. ಹೀ ಈಸ್ ಇನ್ ದಮ್, ಅವರಲ್ಲಿ ಅಂತರ್ಯಾಮಿಯಾಗಿದ್ದಾನೆ. ಅಂದ್ರೆ ಏನು, ಆ ಒಂದು ದ್ವೈತ ಆ ಒಂದು ಭೇದ ಪ್ರಜ್ಞೆ, ಆ ಜಡಕ್ಕೇನು ದೇವತೆಗಳಿಗೇನು ಹೇಗೆ ಭೇದವೋ, ದೇವತೆಗಳಿಗೇನು ಲಕ್ಷ್ಮಿಗೇನು ಹೇಗೆ ಭೇದವೋ, ಲಕ್ಷ್ಮಿಗೇನು ನಾರಾಯಣನಿಗೇನು ಭೇದ ಇದೆ ಎಂಬುದನ್ನು, ಅವರಲ್ಲಿ ಲಕ್ಷ್ಮಿಯಲ್ಲಿ ಇವನಿದ್ದಾನೆ. ಸೊ ಯಾವುದೇ ಚಿಂತನೆ ಬಂದ್ರು ಕೊನೆಯಲ್ಲಿ ಅದು ಭಗವಂತನಲ್ಲಿ ಇರಬೇಕು. ಸೊ ಅದಕ್ಕೆ ಗಾ ಅಂತ ಹೇಳೋ ಮೂಲಕ ಅವನ್ ಇದ್ದಾನೆ ಅಂತ ಹೇಳ್ತಾರೆ. ಇನ್ನೊಂದು ಗಾ ಅಂದ್ರೆ ಗಚ್ಚತಿ ಅಂತ ಬರುತ್ತೆ, ಅಂದ್ರೆ ಇದ್ದು ಏನು ಮಾಡ್ತಾನೆ ಅವನು, ಎಲ್ಲದನ್ನೂ ಕೂತು ಕೂತು ಏನು ಮಾಡ್ತಾನೆ ಅಂದ್ರೆ ಗಚ್ಚತಿ ಅಂದ್ರೆ ನಮ್ಮ ನಮ್ಮ ಸಾಧನೆಯೇ ಒಂದು ಒಂದು ವಿಥೌಟ್ ಎನಿ ಅಬ್ಸ್ಟ್ರಕ್ಷನ್ ಹೋಗುವಂತೆ ನಡೆಸಿಕೊಡ್ತಾನೆ. ಅವನೇ ನಡೆದು ನಡೆಸುವನು ಅಂತ ಹೇಳ್ತಾರಲ್ಲ, ಅದಕ್ಕೆ ಗ ಅವನೇ ಮಾಡ್ತಾನೆ. ಮಾಡಿ ಏನು ಪ್ರಯೋಜನ ಅಂದ್ರೆ ಗ ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಉಂಟು. ಸೊ ಯಾತಕ್ಕೆ ತಂದಿದ್ದಾನೆ, ಇಷ್ಟು ಯಾಕೆ ಮಾಡ್ತಾ ಇದ್ದಾನೆ ಭಗವಂತ ನಮಗೆ ಅಂದ್ರೆ, ನಮಗೆ ಆ ಒಂದು ಜ್ಞಾನವನ್ನ ಕೊಟ್ಟು ಅಜ್ಞಾನವನ್ನ ತೆಗೆದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇಷ್ಟೋ ದೇವರು ಮಾಡ್ತಾ ಇದ್ದಾನೆ. ಸೊ ಇದೇ ಮಹಿಮೆ ಆಗತ್ತೆ ಚತುರವಿಂಶತಿಗ ಎನಿಸಿ. ಇನ್ನು ಹೇಗಿದ್ದಾನೆ ಅವನು, ಚತುರವಿಂಶತಿಗೆ 24 ತತ್ವ ಅಂತ ಹೇಳಿದೆ. 24 ತತ್ವದಲ್ಲಿ ಇರುವಂತಹ ರೂಪಗಳು ಅಂತ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಈ ಚತುರವಿಂಶತಿಗೆ ಹೀಗೆ ಅರ್ಥ ಮಾಡ್ತಾರೆ. ಅಂದ್ರೆ ಪಂಚಭೂತ ನಾವು 15 ಅದು ತ್ರಿಪಂಚಕ್ಕೆ ಹೇಳಿದಾಗೆ ಆ ರೀತಿಯಿಂದ ಇನ್ನೊಂದು ಲೆವೆಲ್ ಆಫ್ ಮೀನಿಂಗ್ ಹೇಳ್ತೀನಿ. 24 ತತ್ವ ಹಾಗೆ ತಕೊಂಡ್ರು ನಡೆಯುತ್ತೆ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಅದು ಒಂದು ಮೀನಿಂಗ್. ಇನ್ನೊಂದು ಮೀನಿಂಗ್ ಇದು ಇದಕ್ಕೆ ಸಂಬಂಧಪಟ್ಟದು, ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ಇದು ಸಂಬಂಧಪಟ್ಟದು ಬರುತ್ತೆ. ಆವಾಗ ಹೇಗೆ ಮಾಡ್ತೀವಿ ಅಂದ್ರೆ ತ್ರಿಪಂಚಕ ಮಾಡಿಕೊಂಡು ತ್ರೀ ಪಂಚಕ ಇಟ್ಕೊಂಡಂಗೆ 15 ಅಂತ ಮಾಡಿಕೊಂಡು ಆ ಪಂಚಭೂತ ಇಂಟು 3 ಮಾಡಿದ್ದೀವಿ. ಇಲ್ಲಿ ಬರೋವಾಗ 21 ಅಂತ ಮಾಡಿದಾಗ 7 × 3 ಮಾಡಿದ್ದೀವಿ. ಅದೇ ಥಾಟ್ ಫ್ಲೋ ಅಲ್ಲಿ 8 × 3 ಮಾಡ್ಕೋಬೇಕು. 8 × 3 ಏನ್ ಮಾಡ್ಕೋಬೇಕು? 8 ಅಂದ್ರೆ ಏನು ಅಂದ್ರೆ ಪಂಚಭೂತಗಳು ಹೇಳಾಯ್ತು. ಪಂಚಭೂತಗಳು ಹೇಳಿದ ಮೇಲೆ ಒಂದು ಸೃಷ್ಟಿಯಲ್ಲಿ ಪಂಚಭೂತ ಹೇಳಿದ ಮೇಲೆ ಮನಸ್ಸು ಬುದ್ಧಿ ಅಹಂಕಾರ ಮಹತ್ತತ್ವ ಆಮೇಲೆ ನೆಕ್ಸ್ಟ್ ಬರೋದೊಂದು ಗುಣತ್ರಯಗಳು. ಮಹತ್ತತ್ವ ಆದಮೇಲೆ ಗುಣತ್ರಯಗಳು 3, ಗುಣತ್ರಯ ಮತ್ತು ಅವ್ಯಕ್ತ ತತ್ವ. ಸೊ ಹೀಗೆ 8 ಇಟ್ಕೊಳ್ಳೋದು. ಯಾಕೆ ಇದು 8 ಇಟ್ಕೋಬೇಕು ಅಂದ್ರೆ ನಮ್ಮ ದೇಹ ಇದನಿಂದ ಆಗಿದೆ. ಯಾವುದೇ ಈ ಪ್ರಪಂಚದಲ್ಲಿ ಇದನ್ನ ಇಟ್ಟುಕೊಂಡೇ ಭಗವಂತ ಮಾಡಿದಾನ. ಅಲ್ಲಿ 5 ಹೇಳಾಯ್ತು, ಉಳಿದ 8 ಇಲ್ಲಿ ಹೇಳ್ತಾ ಇದ್ದಾರೆ. ಈ 8 ಭಗವಂತ ಸೇಮ್ ವೇ 8 ಹೇಗಿದೆ ಅಂದ್ರೆ ಈ 8 ನಮಗೆ ದೇಹಕ್ಕೆ ಕಾರಣ ಆದಂತ ಈ ಏನ್ ಸತ್ವ ರಜ ತಮಸ್ ಅಂತ ಹೇಳೋ ತರ ಇದು ಬಂದು ನಮ್ಮ ದೇಹದಲ್ಲಿನೂ ಇದೆ. ನಮ್ಮ ದೇಹವನ್ನ ನಿಯಮನ ಮಾಡುವಂತ ನಮ್ಮ ದೇಹ ಮತ್ತು ನಮ್ಮ ಇಂದ್ರಿಯ, ಇದನ್ನ ನಿಯಮನ ಮಾಡುವಂತ ಈ ಒಂದು ದೇವತೆಗಳು ಅಂತ 3 ಲೇಯರ್ಸ್ ಇಟ್ಕೊಳ್ಳೋದು. 3 ಇದೆ ಇದು. ಸೊ 8 × 3 24 ಆಗುತ್ತೆ. ಸೊ ಹೀಗೆ 24 ಹೇಳ್ತಾರೆ. ಇದು ಯಾತಕ್ಕೆ ಅಂದ್ರೆ ಇದು ಹೇಗೆ ಯಾಕೆ ಈ ಮೀನಿಂಗ್ ಹೇಳ್ಬೇಕು ಅಂದ್ರೆ ಇದು ಬಂದು ನಮ್ಗೆ ಯಜ್ಞ ಬೃಹತಿ ಸಹಸ್ರ ಯಜ್ಞ ಮಾಡೋವಾಗ ಅವ್ರು ಈ ತರ ಮಂತ್ರಗಳನ್ನ ವಿಹರಣ ಮಾಡ್ತಾರೆ. ಇದಕ್ಕೆ ಆಚಾರ್ಯ ವಿಸ್ತಾರವಾಗಿ ಕೊಟ್ಟಿದ್ದಾರೆ, ಹೇಗೆ 24 ಹೇಗೆ 21 ಹೇಗೆ 15 ಅಂತ ವಿವರವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಮೀನಿಂಗು ಹೇಳ್ತಾ ಇದ್ದೀನಿ. ಸೊ ಇದು ಆಯ್ತು ವಿಂಶತಿಗ ಎನಿಸಿ ಇದು ಆದಮೇಲೆ ಎನಿಸಿ 72,000 ಇನಿತು ನಾಡಿಗಳು ನಿಯಾಮಿಸುತ್ತ ಅಂತ ಹೇಳ್ತಾರೆ. ಇದು ಏನ್ ಇರುವಲ್ಲಿ ಅಂದ್ರೆ ಇಷ್ಟು ಮಾತ್ರ ಇಲ್ಲ, ಇಷ್ಟು ರೂಪದಿಂದ ಇದ್ದಾನೆ ಈ ತತ್ವದಲ್ಲಿ ಇದ್ದಾನೆ, 24 ತತ್ವದಲ್ಲಿ ಇದ್ದಾನೆ ಇಷ್ಟು ಮಾತ್ರ ಅಲ್ಲ, ಮತ್ತು ನಮ್ಮ ನಾಡಿಗಳಲ್ಲಿ 72,000 ನಾಡಿಗಳಲ್ಲಿನೂ ಇದ್ದಾನೆ ದೇವರು ಈ ದೇಹದಲ್ಲಿ ಇದ್ದಾನೆ. ಇದು ಯಾಕೆ 72,000 ಎಲ್ಲಿಂದ ಬಂತು, ಹೇಗೆ ಬಂತು ಅಂದ್ರೆ ಈ 72,000 ನಾಡಿಗಳು ಅಂದ್ರೆ ಒಂದೊಂದು ನಾಡಿ 72,000 ಅಂದ್ರೆ ಇದು ಎರಡು ರೀತಿಯಿಂದ ಮಾಡ್ತಾರೆ. ಯಾಕೆಂದ್ರೆ ಒಂದೊಂದಕ್ಕೇನೋ ಕನೆಕ್ಷನ್ ನೋಡ್ತಾ ಹೋದೀವಿ ನಾವು. 24 ಕನೆಕ್ಷನ್ ನೋಡಿದೀವಿ. 24 ತತ್ವಗಳು ಅಂತ ನೀವು ತಕೊಂಡ್ರೆ 24 ತತ್ವಗಳು ಅಂತ ನಾವು ತತನ್ಯಾಸ ಮಾಡೋವಾಗ 24 ಹಾಕೊಳ್ತೀವಿ. ಆ 24 ಅದು ಹೇಗಿರುತ್ತೆ ನಮ್ಗೆ ಈ ದೇಹದಿಂದ ನಮ್ಮ ವ್ಯಾಪಾರಗಳು ಸತ್ವ ರಜ ತಮಸ್ಸು ಅಂತ 3 ರೀತಿಯಾಗ ನಡೆಯುತ್ತೆ, ಅದು 3 ಆಗತ್ತೆ. ಸೊ ಇದನ್ನ 24 × 3 ಹಾಕೊಳ್ಳಿ. 3 ಮಾಡ್ತಾ ಬಂದಿಲ್ಲ, ಇದು 3 ಹಾಕೊಳ್ಳಿ. ಇದು 3 ಹಾಕೊಂಡ್ರೆ 72 ಬರುತ್ತೆ. ಸೊ ಈ 72 ಇದು ಬಂದು 1,000 ಬರುತ್ತೆ ಅಂದ್ರೆ ದಿ 1,000 ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತ ಸೂರ್ಯನ ಕಿರಣಗಳಿಗೆ 1,000 ಕಿರಣ ಅಂತ ಹೇಳ್ತಾರೆ. ಈ ಸೂರ್ಯನ ಕಿರಣಗಳಿಗೇನು ನಮ್ಮ ದೇಹದಲ್ಲಿ ಇರುವಂತ ಕಿರಣ, ನಮ್ಮ ದೇಹದಲ್ಲಿ ಕಿರಣ ಅಂದ್ರೆ ಏನು ಎರಡು ರೀತಿ ಅಂತ ಹೇಳ್ತಾರೆ. ಒಂದು ಕಿರಣ ಅಂತ ಹೇಳೋದು ನಾವು ಹೃತ್ಕಮಲ ಧ್ಯಾನ ಅಂತ ಬರುತ್ತೆ. ಹೃತ್ಕಮಲ ಧ್ಯಾನ ಒಂದು ನಾವು ರಂಗವಲ್ಲಿ ಬಿಡಿಸ್ತೀವಿ, ರಂಗವಲ್ಲಿ ಬಿಡಿಸುವಾಗ ಏನ್ ಮಾಡ್ತೀವಿ ಅಂದ್ರೆ ಅದು ಜಾಯಿನ್ ಮಾಡ್ತಾ ಹೋದ ಒಂದು ಒಂದು ಪುಷ್ಪ ತಕೊಳ್ಳಿ, ಒಂದು ಕಮಲದ ಹೂ ತಕೊಂಡ್ರೆ ಆ ಕಮಲದ ಹೂ ನೀವು ನೋಡಿದ್ರೆ ದ ಟಿಪ್ ಎಲ್ಲ ನೀವು ಜಾಯಿನ್ ಮಾಡ್ತಾ ಹೊರಗೆ ನಿಮಗೆ ಕಾಣುವಂತ ಒಂದೊಂದು ಪೆಟಲ್ ಟಿಪ್ಪು ನೀವು ಜಾಯಿನ್ ಮಾಡ್ತಾ ಬಂದ್ರೆ ಆ ಒಂದು ಚಕ್ರಾಕಾರದಲ್ಲಿ ಅದು ಹೋಗುತ್ತೆ, ಚಕ್ರ ಸರ್ಕ್ಯುಲರ್ ಆಗಿ ಹೋಗುತ್ತೆ. ಅದಕ್ಕೆ ಸೂರ್ಯಮಂಡಲ ಅಂತ ಹೇಳ್ತಾರೆ. ಆಮೇಲೆ ಒಳಗೆ ನೀವು ಅದನ್ನ ನೋಡ್ತೀರ ಸ್ಟೇಮನ್ ಅಂತ ಹೇಳ್ತೀವಿ, ಅದು ಒಳಗಡೆ ಅದು ಕಾಣಿಸುತ್ತೆ. ಅದನ್ನ ಟಿಪ್ಪೆಲ್ಲ ನೀವು ಜಾಯಿನ್ ಮಾಡ್ತಾ ಬಂದ್ರೆ ಇನ್ನೊಂದು ವರ್ತುಲ ಮಂಡಲ ಬರುತ್ತೆ, ಅದಕ್ಕೆ ಸೋಮ ಮಂಡಲ ಅಂತ ಹೇಳ್ತೀವಿ. ಆಮೇಲೆ ಅದು ಒಳಗೆ ಆ ಒಂದು 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 ಗುಂಡಾಗಿ ಒಂದು ಪೋರ್ಷನ್ ಕಾಣುತ್ತೆ, ಅದಲ್ಲಿ ನೋಡಿದ್ರೆ ಅದನ್ನ ಅಗ್ನಿಮಂಡಲ ಅಂತ ಹೇಳ್ತಾರೆ. ಹೀಗೆ ನಮ್ಮ ದೇಹದಲ್ಲಿ ನಮ್ಮ ಹೃದಯದಲ್ಲಿನೇ ಈ ಮಂಡಲಗಳು ಇರುತ್ತೆ. ದಿಸ್ ಏನಾಗತ್ತಂದ್ರೆ, ಸೂರ್ಯನ ಕಿರಣಗಳಿರುತ್ತಲ್ಲ, ಸೂರ್ಯ ಬರೋವಾಗ ಆ ಸೂರ್ಯನ ಕಿರಣ, ಕಿರಣ ಅಂದ್ರೆ ಬೇರೆ ಒಂದೂ ಇಲ್ಲ, ಕಿರಣ ಅಂದ್ರೆ ಅಲ್ಲಿ ದೇವತೆಗಳು ಇರ್ತಾರೆ. ಅದಕ್ಕೆ ಆ ಕಿರಣಗಳಿಗೆ ಗೋ ಅಂತಾನು ಹೆಸರು ಉಂಟು. ಜ್ಞಾನವನ್ನ ಕೊಡೋದಕ್ಕೆ ಆ ಕಿರಣದಲ್ಲಿ ದೇವತೆಗಳು ಇರ್ತಾರಂತೆ. ಅದೇ ದೇವತೆಗಳು ಅಲ್ಲಿ ಇರುವಂತ ಸೂರ್ಯನೇ ನಮ್ಮ ಈ ಸೂರ್ಯ ಮಂಡಲಕ್ಕೆ ಫಸ್ಟ್ ನಮ್ಮ ಕಣ್ಣಿಗೆ ಬರ್ತಾನೆ. ಮತ್ತು ನಮ್ಮ ಸೂರ್ಯ ಮಂಡಲ ಒಳಗೆ ಇರುವಂತ, ಹೊರಗೆ ಇರುವಂತ ಕಣ್ಣು, ಅದಕ್ಕೆ ಕಣ್ಣಲ್ಲಿನೂ ಪ್ರಕಾಶ ಕೊಟ್ಟಿದ್ದಾನೆ. ಉಳಿದ ಇಂದ್ರಿಯದಲ್ಲಿ ಆ ಪ್ರಕಾಶ ಇಲ್ಲ. ಪ್ರಕಾಶ ಇಲ್ಲ ಅಂದ್ರೆ ಕಾಣುವಂತ ಪ್ರಕಾಶ ಇಲ್ಲ, ಕಣ್ಣಿಗೆ ಕಾಣುವಂತ ಲೈಟ್ ಇಸ್ ದೇರ್ ಇನ್ ದ ಐ. ಸೊ ಕಣ್ಣಲ್ಲಿ ಆ ಸೂರ್ಯ ಬಂದು ಕೂತಾಗ ಆ ಸೂರ್ಯನ ಕಿರಣಗಳು ಹೇಗೆ ಅಲ್ಲಿ ಸೂರ್ಯನಲ್ಲಿ ಇದೆಯೋ ಅದೇ ಕಿರಣಗಳು ಈ ಒಂದು ಕಣ್ಣು ಮೂಲಕವಾಗ ಅಲ್ಲೇ ವಿಶ್ವ ಅಂತ ಬರುತ್ತೆ, ಜಾಗೃತ ಅವಸ್ಥೆ ಅಂತ. ಅದಕ್ಕೆ ಹೇಳ್ತೇವೆ ಆ ಕಿರಣ ನಮ್ಮ ದೇಹ ಪೂರ ಹೋಗುತ್ತೆ, ಎಸ್ಪೆಷಲಿ ನಮ್ಮ ಹೃದಯ ಕಮಲದಲ್ಲಿ ಆ ಕಿರಣಗಳಿರುತ್ತೆ. ಸೂರ್ಯ ಹೊರಟು ಹೋದ ಮೇಲೂ ಈ ಒಳಗೆ ಕಿರಣಗಳು ಇದ್ದೇ ಇರತ್ತ, ಆ ಕನೆಕ್ಷನ್ ಯಾವತ್ತೂ ಇರತ್ತಂತ. ಅದಕ್ಕೆ ಸಹಸ್ರ ಅಂಬೋದು. ಸೊ 72 × 1000 ಆಗತ್ತೆ. ಇದು ಏನ್ ಸಿಗ್ನಿಫಿಕೆನ್ಸ್ ಅಂದ್ರೆ, ಇದು ಬಂದು ನಮ್ಮ ಇದೆ ಬೇಸಿಕಲಿ ನಮ್ಮ ಆಯುಷ್ ಒಂದು 100 ಇಯರ್ಸ್ ಅಂತ ನಾವು ಇಟ್ಟುಕೊಂಡ 360 ಪರಿಯಾರ ಅಂತ ಇಟ್ಟುಕೊಂಡು 100 ಇಯರ್ಸ್ ಅಂತ ಇಟ್ಟುಕೊಂಡ್ರೆ ಒಂದೊಂದು ದಿವಸ ಈ ಕಿರಣಲ್ಲಿ 72,000 ಅಂದ್ರೆ 36,000 ಡೇ ಅಂಡ್ ನೈಟ್ ಅಂತ ಮಾಡಿಕೊಂಡ್ರೆ ಒಂದೊಂದು ದಿವಸ ಒಂದೊಂದು ಕೆಲಸವನ್ನ ಈ ಭಗವಂತ ರೂಪ ಅದು ಸಹಿತವಾಗಿರುವಂತಹ ದೇವತೆ, ಈ ದೇವತೆಗಳಲ್ಲಿ ಇರುವಂತಹ ಭಗವಂತ ನಮ್ಮನ್ನ ನಿಯಮನ ಮಾಡ್ತಾನೆ. ಆದ ಕಾರಣದಿಂದ ಇದಕ್ಕೇನೋ ವಿಷ್ಣು ಸಹಸ್ರನಾಮಕ್ಕೇನೋ ಸಂಬಂಧ ಇದೆ. ಅದಕ್ಕೆ ವಿಷ್ಣು ಸಹಸ್ರನಾಮಕ್ಕೆ ಮಹತ್ವ ಯಾಕೆಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಅವರ್ ಬಾಡಿ, ಅವರ್ ಸಾಧನೆ. ಬಿಕಾಸ್ ನಮ್ಮ ಒಳಗೆ ಈ ರೂಪಗಳಿದ್ದು ಒಂದೊಂದು ದಿವಸ ನಿಯಮನ ಮಾಡುತ್ತೆ. ಸೊ ವಿಷ್ಣು ಸಹಸ್ರನಾಮ ದೆಸೆ ಎಷ್ಟೋ ಸಹಸ್ರನಾಮಗಳು ಇದ್ರೂ ವಿಷ್ಣು ಸಹಸ್ರನಾಮ ತಾನು ನಾವು ಹೇಳ್ತೀವಿ ಮೇನ್ ಆಗಿ. ಯಾಕೆಂದ್ರೆ ಇಟ್ ಇಸ್ ಕನೆಕ್ಟೆಡ್, ಆ ರೂಪಗಳ ಕನೆಕ್ಷನ್, ಆ ರೂಪಗಳು ಒಂದೊಂದು ವಿಶ್ವಂ ವಿಷ್ಣು ಒಂದೊಂದು ಹೇಳುವಾಗ ಆ ಒಂದೊಂದು ಕನೆಕ್ಟ್ ಆಗಿ ಆ ಒಂದೊಂದು ರೂಪಗಳು ನಮ್ಮಲ್ಲಿ ಹುಟ್ಟಿ ಆ ಒಂದು ಅನುಗ್ರಹ ಮಾಡತ್ತಂತ. ಸೊ ಇದಕ್ಕೆ 72,000 ಕನೆಕ್ಷನ್ ಆಗತ್ತೆ. ಸೊ ಎನಿಸಿ 72,000 ಇನಿತಿ ನಾಡಿಗಳು ನಿಯಮಿಸುತ್ತ. ಸೊ ಇಷ್ಟು ಅಂದ್ರೆ ಇಷ್ಟು ಸಮಗ್ರವಾದ ಇಷ್ಟು ರೂಪದಿಂದ ಅವನಿದ್ದಾನೆ. ಯಾಕೆ ಇದ್ದಾನಂದ್ರೆ ಇದು ಅವನ ಮನೆ, ಅವನ ಮನೆಯಲ್ಲಿ ಅವನೇ ಇಷ್ಟು ರೂಪದಿಂದ ಇದ್ದಾನೆ. ನಾವೇನೋ ನಮ್ಮ ಮನೆ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ. ಇವನು ಇದ್ದಾನೆ ಯಾಕೆ ಅಂದ್ರೆ ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಏನೇನು ಶಕ್ತಿ ಇಲ್ಲ. ಸೊ ಈ ಜೀವನನ್ನ ಎತ್ತುಕೊಂಡು ಒಂದು ಹೇಗೆ ಒಂದು ತಂದೆ ಆ ಮಗುವನ್ನ ಕೈ ಹಿಡಿದು ಎಲ್ಲವೂ ಮಾಡಿಸ್ತಾನೋ, ತಾಯಿ ಹೇಗೆ ಮಾಡಿಸ್ತಾಳೋ ಹಾಗೆ ನಮ್ಮನ್ನ ಅವನು ದೇವರು ಎಲ್ಲಾ ಕಾರ್ಯವೂ ಮಾಡುವಂತೆ ಮಾಡ್ತಾನೆ. ನಾವು ಅವನು ಮಾಡಿಸ್ತಾನೆ, ಹೀಗೆಲ್ಲ ಮಾಡಿಸ್ತಾನ ಅಂತ ತಿಳ್ಕೊಂಡ್ರೆ ನಮಗೆ ಈ ದೇಹದಿಂದ ಬರುವಂತ ಉಪಾದೆಗಳಾಗಲಿ ಅದು ಹೋಗತ್ತೆ, ಮತ್ತು ನಮ್ಮ ಸಾಧನೆನೂ ಆಗತ್ತೆ. ಸೊ ಅದು ಹೇಳಿ ಹೇಳ್ತಾರೆ ಹೇಗಿದ್ದಾನೆ ದೇವರು ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಇವನು ದೇವರು ಹೇಗಿದ್ದಾನಂದ್ರೆ ಇರಿತು ನಾಡಿಗಳು ನಿಯಮಿಸ್ತ, ಎಲ್ಲವನ್ನೂ ನಿಯಮನ ಮಾಡ್ತಾನೆ. ನಿಯಮನ ಹೇಗೆ ಮಾಡ್ತಾನ, ನಿಯಮಿಸುತ್ತ ಇನಗಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು ಅಂತ. ಅಂದ್ರೆ ದೇವರು ಅನೇಕ ದೇಹ, ನಮ್ಮ ದೇಹ ಮಾತ್ರ ಎಲ್ಲ, ದೈತ್ಯ ದೇಹಗಳು ಎಲ್ಲಾ ದೇಹ, ಎಲ್ಲಾ ದೇಹದಲ್ಲಿನೂ ಅವನು ಪ್ರವೇಶ ಮಾಡ್ತಾನ. ಮಾಡೋ ಮೂಲಕವಾಗ ತಿರ್ಗಾ ಇದೇ ತಾಟ್, ದೇವರು ಎಲ್ಲಿ ಇದ್ರನು ಅವನಲ್ಲಿ ದೋಷ ಇಲ್ಲ. ಪ್ರತಿ ರೆಪಿಟೇಷನ್ ತರ ನಮ್ಗೆ ಇರುತ್ತೆ, ಬಟ್ ಅದು ಜೀರ್ಣ ಆಗ್ಬೇಕು ಅಂತ ತಿರ್ಗಾ ಹೇಳ್ತಾರೆ. ಹೇಗೆ ಅಂದ್ರೆ ಸೂರ್ಯ ಬರ್ತಾನೆ, ಸೂರ್ಯ ಬರವಾಗಿ ಹೇಗಿರುತ್ತೆ, ಸೂರ್ಯ ಉದಯ ಆಗ್ತಾನೆ. ಉದಯ ಆಗಲಕ್ಕೆ ಮುಂಚೆ ಕತ್ತಲೆ ಅಂದ್ರೆ ಕತ್ತಲೆ ಇರುತ್ತೆ. ಆ ಕತ್ತಲೆಯಲ್ಲಿ ಆ ಸೂರ್ಯ ಉದಯ ಆಗೋವಾಗ ಸೂರ್ಯ ಕಿರಣಗಳು ಫಸ್ಟ್ ಬರುತ್ತೆ. ಸೂರ್ಯ ಕಾಣಕ್ ಮುಂಚೆ ಕಿರಣಗಳು ತಾನು ಬರುತ್ತೆ. ಆ ಕಿರಣಗಳು ಬಂದಾಗ ಏನಾಗತ್ತೆ, ಆ ಕತ್ತಳೆಯನ್ನ ಸೀಳಿ ಹೋಗತ್ತೆ. ಅಂದ್ರೆ ಕತ್ತಳೆಯೊಳಗೆ ಹೋಗತ್ತೆ, ಕತ್ತಳೆಯ ಒಳಗೆ ಹೋಗಿ ಪ್ರತಿ ಕತ್ತಳೆಯನ್ನು ನೀವು ಇಫ್ ಯು ಅಬ್ಸರ್ವ್ ಇಟ್, ಒಂದೊಂದು ಉದಯ ಆಗಿ ಬರ್ತಾ ಬರ್ತಾ, ಅದಕ್ಕೆ ಉದಯ ಆಗುವಾಗ ನೋಡ್ಬೇಕು ಅಂತ ಹೇಳುವ ತಾತ್ಪರ್ಯ ಅದೇ. ಉದಯ ಆಗುವಾಗ ಹೇಗೆ ಸೂರ್ಯ ಅಂತ ನೋಡಲ್ಲ, ಆ ಕಿರಣದಲ್ಲಿ ನಿಯಮಿಸುತ್ತಾ ಒಂದೊಂದು ದೇವತೆಯನ್ನು ಅಲ್ಲಿ ಇದ್ದಾನೆ, ಒಂದೊಂದು ದೇವತೆಯನ್ನು ನಿಯಮಿಸುತ್ತಾ ಆ ಕಿರಣ ನೋಡಬಾರ್ದು, ಕಿರಣದ ಒಳಗೆ ಏನಿದ್ದಾನಂತ ನೋಡ್ಬೇಕು. ನೋಡಿ ಸೂರ್ಯ ದರ್ಶನ ಮಾಡಿದ್ರೆ ಅದು ಫಲದಾಯಕ ಆಗತ್ತೆ. ಅದಕ್ಕೆ ಏನ್ ಮಾಡತ್ತೆ, ಕತ್ತಳೆಯನ್ನ ಸೀರತ್ತೆ. ಕತ್ತಳೆಯ ಪ್ರಭಾವ ಅದಕ್ಕೆ ಆಗೋದಿಲ್ಲ, ಕಿರಣ ಬರ್ತಾ 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 ಆ ಕತ್ತಳೆ ಎಂಬುದು ಹೋಗ್ಬಿಡುತ್ತೆ. ಆ ಕತ್ತಳೆಯ ಸ್ಪರ್ಶ ಕೇವಲ ಕಿರಣಗಳಿಗೆ ಆಗೋದಿಲ್ಲ, ಸೂರ್ಯ ಕಿರಣಗಳಿಗೆ ಆಗೋದಿಲ್ಲ. ಮತ್ತು ದೇವರಿಗೆ ಏನು ದೋಷ, ಎಲ್ಲಿ ಇದ್ರೂ ಅವನಿಗೆ ದೋಷ ಇಲ್ಲ. ಹಾಗೆ ಅದು ಕತ್ತಳೆಯನ್ನ ತೆಗೆಯುತ್ತೋ ಹಾಗೆ ಈ ಸೂರ್ಯ ಈ ದೇಹದಲ್ಲಿ ದೇವರು ಪ್ರವೇಶ ಮಾಡಿದ್ದಾನೆ ಅಂತ ತಿಳ್ಕೊಂಡು ಈ ಒಂದು ಸಹಸ್ರವಾಗಿ ಎಲ್ಲಾ ಕಡೆಯನ್ನು ಅವನು ನಿಯಾಮಿಸುತ್ತಾ ಹೋಗ್ತಾ ಇದ್ದಾನೆ. ಸೂರ್ಯ ಕಿರಣವನ್ನ ನಮ್ಮ ದೇಹದಲ್ಲಿ ಪೂರ್ತಿ ಹೋಗ್ತಾ ಇದಂದ್ರೆ ಅಲ್ಲಲ್ಲಿ ಇವಾಗ ಸ್ಥೂಲವಾಗಿ ನಾವು ನೋಡ್ಬೇಕಂದ್ರೆ ನಮ್ಗೆ ಏನೋ ಒಂದು ಬೆಡ್ ನೋವು ಇರುತ್ತ, ಕುತ್ತಿಗೆಯಲ್ಲಿ ಏನೋ ಇರುತ್ತ, ಕೈಲಿ ಏನೋ ಇರುತ್ತ, ಇಲ್ಲೆಲ್ಲ ಸೂರ್ಯ ಕಿರಣ ಹೋಗ್ತಾ ಇದ್ದಾನೆ. ಸೊ ಈ ತರ ದೇವ್ರು ಹೋಗ್ತಾ ಇದ್ದಾನಂದ್ರೆ ಅಲ್ಲಿ ಇರುವಂತಹ ಕತ್ತಲೆ, ಕತ್ತಲೆ ಅಂದ್ರೆ ಏನು, ನಮ್ಮ ಪಾಪದಿಂದ ಬಂದ ರೋಗ, ಆ ರೋಗ ರುಜಿನಗಳಿಗೆ ಕಾರಣವಾದ ಪಾಪ, ಪಾಪ ಎಂಬ ಒಂದು ಅಜ್ಞಾನ ಕತ್ತಲೆ ಇದು ಹೋಗ್ಬಿಡತ್ತೆ. ಅದಕ್ಕೆ ಈ ವರ್ಷಿಗೆ ಹೇಳ್ತಾರೆ, ನಿಮ್ಗೆ ಏನಾರು ಇದು ನೋವಿದ್ಯಾ ಅದು ನೋವಿದ್ಯಾ, ಈ ತನ್ಮಾತ್ರ ಸಂಧಿ ಇದನ್ನ ಪಠನೆ ಮಾಡಿ, 10 ಸತಿ ಪಠನ ಮಾಡಿ, 3 ಸತಿ ಅಂತ. 10 ಬೇಕಾಗಿಲ್ಲ, 3 ಬೇಕಾಗಿಲ್ಲ. ಇದನ್ನ ತಿಳ್ಕೊಂಡು ನಾವು ಅದನ್ನ ಕನ್ನಡ ಬರಲ್ಲ ಏನ್ ಮಾಡೋದು ಅಂದ್ರೆ ಇದನ್ನ ಜೀರ್ಣ ಅರ್ಥ ಚಿಂತನೆ ಮುಖ್ಯ. ಈ ಅರ್ಥ ತಿಳ್ಕೊಂಡು ನಾವು ಚಿಂತನೆ ಮಾಡಿದ್ರೆ ಆ ರೋಗ ರುಜಿನಗಳು ಆ ಪಾಪಗಳು ಹೋಗ್ಬಿಡತ್ತೆ. ಮೋರ್ ದನ್ ದಟ್ ನಾಟ್ ದಿಸ್ ಪಾಪ, ಈ ಪಾಪ ಈ ಕಣ್ಣು ಕೈ ನೋವು ಹೋಗ್ಬೇಕು ಮಾಡಿದ್ರೆ ಕೈ ನೋವು ಹೋಗ್ಬಿಡತ್ತೆ. ಮತ್ತು ದೇವರನ್ನೇ ಪೂರ್ತಿ ಜ್ಞಾನ ಸ್ವರೂಪನಾಗಿ ಅವನು ನನ್ನ ಅಜ್ಞಾನವನ್ನೇ ನಿವಾರಣೆ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಅದು ಮೋಕ್ಷ ಫಲವನ್ನೇ ಕೊಟ್ಟು ಬಿಡತ್ತೆ. ಸೊ ಹೇಳ್ತಾ ಏನಗಬಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇನ ಅಂದ್ರೆ ಸೂರ್ಯ, ಗಭಸ್ತಿ ಅಂದ್ರೆ ಅವನ ಕಿರಣಗಳು ಅಂತ. ಸೊ ಇನಗಭಸ್ತಿಗೆ ಲೋಕದು ಅಂದ್ರೆ ಸೂರ್ಯನ, ಸೂರ್ಯನಲ್ಲಿ ಇರುವಂತ ಭಗವಂತನನ್ನ ಚಿಂತನೆ ಮಾಡೋದು ಅಂತ ಆಗತ್ತೆ. ಸೂರ್ಯನಲ್ಲಿ ಇರುವಂತ ಭಗವಂತ ಅಂದ್ರೆ ಬರೀ ಒಂದು ಸೂರ್ಯ, ಅಲ್ಲಿ ಭಗವಂತ ಅಂತಿಲ್ಲ. ಸೂರ್ಯ ಎಂಬುವ ಮೂಲಕವಾಗಿ ಏನಾಗತ್ತಂದ್ರೆ ಆ ಸೂರ್ಯನಿಂದ ಪಡೆದ ವೇದವೇ ಶುಕ್ಲ ಯಜುರ್ವೇದ. ಶುಕ್ಲ ಯಜುರ್ವೇದ ಅಂತ ಆ ಯಾಜ್ಞವಾಲ್ಕ್ಯರು ಮಂತ್ರ ದ್ರಷ್ಟ ಅವರು ಅವ್ರ ಕತೆ ಒಂದು ಇರುತ್ತೆ. ಬೇಸಿಕಲಿ ನಾವೇನ್ ತಿಳ್ಕೊಬೇಕು ಅಂದ್ರೆ ಯಜ್ಞವಾಲ್ಕ್ಯಗೆ ಸೂರ್ಯನಲ್ಲಿ ಇದ್ದು ಹಯಗ್ರೀವ ರೂಪದಿಂದ ಭಗವಂತ ಉಪದೇಶ ಮಾಡಿದ, ಅದನ್ನ ನಾವು ತಿಳ್ಕೊಬೇಕು. ಬರೀ ಸೂರ್ಯ ಅಲ್ಲ, ಸೂರ್ಯನಲ್ಲಿ ಹಯಗ್ರೀವ ಮಧುವಿದ್ಯೆ ಅಂತಾನೆ ಇದೆ. ಸೊ ಅಲ್ಲಿ ಇದ್ದು ಅವನು ಉಪದೇಶ ಮಾಡಿದ, ಆ ಜ್ಞಾನ ಅವರಿಗೆ ಬಂತು. ಹಾಗೇನೆ ನಾವು ಸೂರ್ಯ ಕಿರಣ ಸೂರ್ಯನಲ್ಲಿ ಇದ್ದಾನೆ ಅಂದ್ರೆ ಏನಾಯ್ತು, ಯಜುರ್ವೇದ ಶುಕ್ಲ ಯಜುರ್ವೇದ ಎಂಬುದು ಆ ಕರ್ಮ. ಬೇಸಿಕಲಿ ಜ್ಞಾನ ಎಲ್ಲ ಜ್ಞಾನಪ್ರದ, ಕರ್ಮದ ಮೂಲಕವಾಗಿ ಭಗವಂತನನ್ನ ತಿಳ್ಕೊಳ್ಳೋದು, ಅದು ಕ್ಲಿಷ್ಟವಾದದ್ದು. ಸೊ ಹಾಗೇನೆ ನಾವು ಈ ಕರ್ಮಗಳು ಈ ದೇಹವನ್ನ ಬಳಸಿ ಈ ದೇಹ ಮೂಲಕವಾಗಿ ಏನ್ ಮಾಡ್ತೀವಿ, ದಿನಾಗ್ಲೂ ಬೆಳಿಗ್ಗೆ ಎದ್ದ ಕೂಡಲೇ ಮಾಡೋದು ಕೆಲಸಗಳು, ಏನಾದ್ರು ಈ ಕೆಲಸ ಆ ಕೆಲಸ ಆ ಕೆಲಸ ಅಲ್ಲದೆ ಮನಸ್ಸಿಂದ ಏನೋ ಯೋಚನೆ ಎಂಬ ಕೆಲಸ, ಈ ಕೆಲಸಗಳು ಎಂಬ ಯಜ್ಞಗಳನ್ನ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಕಿರಣಗಳು ಆ ಒಂದು ಯಜುರ್ವೇದ ಪ್ರತಿಪಾದ್ಯನಾಗಿದ್ದು ಅವನು ಉಪದೇಶ ಮಾಡಿದ್ದ ಯಜ್ಞವಾಲ್ಕ್ಯರಿಗೆ. ಆ ಒಂದು ಚಿಂತನೆ ಇಟ್ಕೊಂಡು ನಮಗೇನು ಸೂರ್ಯ ಉದಯ ಆಗುವಾಗ ನಮ್ಮ ಕತ್ತಲೆಯಲ್ಲೂ ತೆಗಿತಾ ಇದ್ದಾನಂತ ದೇವ ಪರವಾಗಿ ಮಾಡಿಕೊಂಡು ಚಿಂತನೆ ಮಾಡಿದ್ರೆ ಆ ನಮ್ಮ ಆಯುಷ್ ಜಾಸ್ತಿ ಆಗತ್ತೆ ಅಂತಾರೆ. ಆಯುಷ್ ಅಂದ್ರೆ ಈ ತರನೇ ಜೀವನ ಮಾಡಬೇಕು, ಇದು ನಮ್ಗೆ ಫಲದಾಯಕ ಆಗತ್ತೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇನಗಭಸ್ತಿಗ ಲೋಕದೋಳು ಸರ್ವತ್ರ ಬೆಳಗುವನು ಅಂತ ಹೇಳ್ತಾರೆ. ಎಲ್ಲಾ ಕಡೆನೂ ಬೆಳಗಿಸ್ತಾನಂದ್ರೆ ಎಲ್ಲಾ ನಮ್ಮ ನಾವು ಮಾಡುವಂತ ಸರ್ವತ್ರ ಅಂತ ಹೇಳುವಾಗ ಲೌಕಿಕವಾಗಿ ತಗೊಂಡ್ರೆ ಹಾಗೆ ಸೂರ್ಯ ಎಲ್ಲಾ ಲೋಕ ಅಂದ್ರೆ ಈ ಮನುಷ್ಯ ಸಂಚಾರ ಇರುವಂತ 3 ಲೋಕ, ಈ 3 ಲೋಕಗಳನ್ನು ಅವನು ಬೆಳಗಿಸ್ತಾ ಇರ್ತಾನಂತ. ಈ 3 ಲೋಕ ಬೆಳಗಿಸ್ತಾ ಅಂದ್ರೆ ಸರ್ವತ್ರ ಅಂದ್ರೆ ಉಳಿದ ಲೋಕದಲ್ಲಿ ಇಲ್ಲ, ಏನಾಗತ್ತಂದ್ರೆ ಉಳಿದ ಲೋಕದಲ್ಲಿ ಆ ದೇವತೆಗಳು ತೇಜಸ್ಸು ಈ ಸೂರ್ಯ ಇದ್ದೇ ಇದ್ದಾನೆ. ಸೂರ್ಯ ಅಂದ್ರೆ ಅವನು ಮುಳುಗದೆ ಇರುವಂತ ಆ ಸೂರ್ಯ ಯಾವತ್ತೂ ಇರ್ತಾನಂತ ದೇವತೆಗಳಲ್ಲಿ. ಅಲ್ಲಿ ಇರುವಂತ ಕಾರಣದಿಂದ ಅಲ್ಲಿ ವಿಶೇಷವಾಗಿ ಹೇಳ ನಮಗೆ ಹೇಳಿದ್ದಾರೆ ಇಲ್ಲಿ. ಸೊ ಈ ಲೋಕದಲ್ಲಿ ಸರ್ವತ್ರ ಯಾವಾಗ್ಲೂ ಬೆಳಗ್ತಾನಂದ್ರೆ ಇದು ಹೇಗಾಗತ್ತೆ, ಸೂರ್ಯ ಮುಳುಗಿ ಹೋದ ಮೇಲೆ ಏನ್ ಮಾಡೋದು ನಾವು ಅಂದ್ರೆ, ಆ ಸೂರ್ಯ ಮುಳುಗಿ ಹೋದ್ರೂ ನಿನ್ನ ಕಣ್ಣಲ್ಲಿ ಸೂರ್ಯ ಇದ್ದಾನೆ, ಕಣ್ಣು ಮುಚ್ಚಿದ್ರೆ ಒಳಗೆ ನಿಮ್ಮ ಹೃದಯ ಕಮಲದಲ್ಲಿ ಸೂರ್ಯ ಮಂಡಲ ಇದೆ, ಅಲ್ಲಿ ಸೂರ್ಯ ನಾಮಕನಾಗ ಅವನೇ ಕುಳಿತಿದ್ದಾನೆ. ನೀವು ಕೇಳಿದ ವೇದಾರ್ಥ ಜ್ಞಾನ, ವೇದಾರ್ಥ ಯಜುರ್ವೇದ ಅರ್ಥ ಅಂದ್ರೆ ಏನೇ, ನಮ್ಮ ಹರಿಕಥಾನುಸಾರದಲ್ಲಿ ಇದ್ದ ಅಲ್ಲಿಂದ ವಿಷಯವನ್ನೇ ದಾಸರಿ ಹೇಳಿದ್ದಾರೆ, ಅದನ್ನ ನೀವು ಮೆಲುಕು ಹಾಕ್ಬೋದಲ್ಲ. ಸೊ ಆ ಜ್ಞಾನ ಯಾವತ್ತು ಇರುತ್ತೆ, ಅದು ಹೋಗೋದೇ ಇಲ್ಲ. ಸೂರ್ಯ ಹೋಗುವಾಗ, ಸೂರ್ಯ ಮುಳುಗುವಾಗ ನಾವು ಇವತ್ತು ಮಾಡಿದ ಕರ್ಮಗಳನ್ನ ತಕೊಂಡು ಅವನು ಜೋಪಾನವಾಗಿಟ್ಟುಕೊಂಡು ನಮ್ಗೆ ಅದನ್ನ ವೃದ್ಧಿಗೊಳಿಸ್ತಾನ ಅವನು. ಸೊ ಈ ರೀತಿಯಿಂದ ಇನಗವಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು ಅಂತ ಹೇಳ್ತಾ ಇದ್ದಾರೆ ಎಂಬುದಲ್ಲಿ ಕೃಷ್ಣಾರ್ಪಣಮಸ್ತು. ಇದಕ್ಕೆ ಇನ್ನೊಂದು ಲೇಯರ್ ಮೀನಿಂಗು ಇದೆ. ಇನ್ನೊಂದು ಲೇಯರ್ ಮೀನಿಂಗ್ ಏನಾಗತ್ತಂದ್ರೆ, ಇದು ಬೇಸಿಕಲಿ ಬೃಹದೀ ಸಹಸ್ರಕ್ಕೆ ಸಂಬಂಧಪಟ್ಟ ಉಪಾಸನೆ. ಇದು ಇಟ್ ಮೇ ಬಿ ಟಫ್ ಇರಬಹುದು, ಬಟ್ ಜಸ್ಟ್ ಒಂದು ಎಷ್ಟೋ ಲೆವೆಲ್ ಮೀನಿಂಗ್ ದಾಸರು ಕೊಟ್ಟಿದ್ದಾರೆ. ದಾಸರು ಒಂದು ಅಪರೋಕ್ಷ ಜ್ಞಾನಿಗಳು. ಹರಿಕಥಾಂಸಾರ ಅಂಬೋದು ವೇದದಲ್ಲಿ ಇದು ಇರೋದೇ ಹೇಳುತ್ತೆ ಅಂಬೋದಕ್ಕೆ ಇದು ನಾನು ಹೇಳ್ತೀನಿ. ಜಸ್ಟ್ ನೀವು ಮೇ ಬಿ ಟೂ ಮಚ್ ಇದೋ ಏನೋ ಗೊತ್ತಿಲ್ಲ, ಬಟ್ ಜಸ್ಟ್ ಒಂದು ಇದಕ್ಕೆ ಹೇಳ್ತೀನಿ. ಹೇಗೆ ಅನಿರುದ್ಧ ಅಂಬೋದು ಇಲ್ಲಿ ಬರುತ್ತೆ ಅಂಬೋದಕ್ಕೆ ಎರಡು ರೀಸನ್. ಒಂದು ಏನು ಅಂದ್ರೆ, ಅನಿರುದ್ಧ ಜೀವ ಅಂತ ಹೇಳ್ತೀವಲ್ಲ ತಾಯಿ, ಹಿಂದಿನ ಸಂಧಿ ಪಂಚಮಹಾಯಜ್ಞ ಸಂಧಿಗೆ ನೀವು ಹೋದ್ರೆ ಅಲ್ಲಿ ಕೊನೆಯಲ್ಲಿ ಬರೋದು ಅನಿರುದ್ಧ. ಅನಿರುದ್ಧನಲ್ಲಿ ಅಂತ ಬರುತ್ತೆ ಆ ಒಂದು ಪಂಚಾಗ್ನೆಯಲ್ಲಿ. ಅಂದ್ರೆ ನಮ್ಗೆ ಈ ಪುರುಷ ದೇಹಕ್ಕೆ ಕಾರಣೀಭೂತ ಅನಿರುದ್ಧ ಅಂತ ಆಗತ್ತೆ. ಅದು ಮಾತ್ರ ಅಲ್ಲ, ಶಾಸ್ತ್ರದಲ್ಲಿ ಜೀವ ಅಂತ ಬರೋ ಶಬ್ದಕ್ಕೆ ಅನಿರುದ್ಧ ಅಂತ ಆಚಾರ್ಯರು ಅರ್ಥ ಕೊಡ್ತಾರೆ. ಜೀವ ಅಂದ್ರೆ ಅನಿರುದ್ಧ ಅಂತ ಕೊಟ್ಟಿದ್ದಾರೆ. ಸೊ ಈ ಅನಿರುದ್ಧ ಅಂದ್ರೆ ಈ ಜೀವಕ್ಕೆ, ಜೀವ ಇದ್ದೇ ಇದೆ, ಜೀವಕ್ಕೆ ಈ ಪರ್ಟಿಕ್ಯುಲರ್ ಈ ದೇಹದ ಸಂಬಂಧ ಕೊಟ್ಟು ಸಾಧನೆ ಮಾಡಿಸ್ತಾ ಇದ್ದಾನೆ. ಸೊ ಅದಕ್ಕೆ ಈ ಅನಿರುದ್ಧ ಅಂತ ಮೂಲತಃ ಅದು ಹೇಳಿದ್ದಾರೆ. ಅದು ಒಂದು. ಇನ್ನೊಂದು ಅನಿರುದ್ಧ ಅಂತ ಯಾಕೆ ಹೇಳ್ತಾರಂದ್ರೆ, ಆ ಕಾಲದಲ್ಲಿ ಯಜ್ಞಗಳು ಮಾಡ್ತಾ ಇದ್ರು. ಯಜ್ಞಗಳು ಯಾವಾಗ ಮಾಡ್ತಾ ಇದ್ರು ಅಂದ್ರೆ ದಿನಾಗ್ಲೂ ಮಾಡ್ತಾ ಇದ್ರು. ಅಂದ್ರೆ ಕಂಟಿನ್ಯೂಸ್ ಒಂದು 25 days ಇನ್ ಅ ಮಂತ್ ಯಜ್ಞ ಮಾಡ್ತಾ ಇದ್ರು. ದಿನಾಗ್ಲೂ ಮಾಡ್ತಾ ಇದ್ರು. ಒಂದೊಂದು ಯಜ್ಞದಲ್ಲಿ ಒಂದು ದಿವಸ ಪೂರ ಮಾಡೋರು. ಅದಕ್ಕೆ ಪ್ರಾತಃ ಸವನ, ಬೆಳಿಗ್ಗೆ ಮಾಡೋದು, ಮಧ್ಯಾಹ್ನ ಸವನ, ಸಾಯಂ ಸವನ ಅಂತ ಮೂರು ರೀತಿ. ಏನು ಮೂರು ರೀತಿ ಅಂದ್ರೆ, ಒಂದೊಂದು ಕಾಲಕ್ಕೇನು ಒಂದೊಂದು ಮಂತ್ರಗಳು. ಮಂತ್ರಗಳು ಅಂದ್ರೆ ಏನು, ಅದು ಮಾಡೋರೆಲ್ಲ ಒಂದು ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ರೆ ಬ್ರಹ್ಮನನ್ನ ತಿಳ್ಕೊಂಡವರು, ಬ್ರಹ್ಮನನ್ನ ತಿಳ್ಕೊಳ್ಳುವ ದಾರಿಯಲ್ಲಿ ಇರುವಂತ ಜನರು. ಇಂಥದವರು ಮಾಡ್ತಾ ಇದ್ರು. ಮಾಡೋವಾಗ ಅವರಿಗೆ ಈ ಋಗ್ವೇದ, ಮೇನ್ ಆಗಿ ಋಗ್ವೇದವನ್ನ ತಕೊಳ್ತಾ ಇದ್ರು. ಯಾಕೆ ಅಂದ್ರೆ ಋಗ್ವೇದದಲ್ಲಿ ಸುಲಭ ಆ ದೇವರ ಅನುಸಂಧಾನ ಮಾಡೋದು ಋಗ್ವೇದದಲ್ಲಿ ನಾಮಗಳು. ಸೊ ಋಗ್ವೇದದಲ್ಲಿ ನಾಮ ಸಮನ್ವಯ, ಅರ್ಥ ಸಮನ್ವಯ, ಸೊ ಸುಲಭ ಆಗತ್ತೆ ಅಂತ ಅದನ್ನ ತಕೊಳ್ತಾ ಇದ್ರು. ಅಂದ್ರೆ ಒಂದೊಂದು ಅಕ್ಷರ ಅಗ್ನಿಮೇಳೆ ಪುರೋಹಿತಮದೆಲ್ಲ ಹೇಳಕ್ ಒಂದೊಂದು ಅಕ್ಷರವು ಭಗವಂತನ ಗುಣಗಳು. ನಾವು ಮಾತೃಕಾ ಅನ್ಯಾಸದಲ್ಲಿ ಮಾಡುವಾಗ ನೋಡಿದ್ದೇನೋ, ರಾಜ ಒಂದೇ ಒಂದು ತಿಳ್ಕೊಂಡಿದ್ದೀವಿ. ಸ್ಥೂಲವಾಗ ಅದು ಶಬ್ದ. ಅವರು ಅನೇಕ ಅಂಬೋದು ಭಗವಂತನನ್ನ ವಿಶೇಷ ನಾಮ. ಯಾಕೆ ಹೇಳತ್ತೆ ಅಂದ್ರೆ ಇತಿ ಬ್ರಹ್ಮ ಅಂತ ಯಾಕೆ ಅಂತ ಹೇಳ್ತಾನಂದ್ರೆ, ಅಂಬೋ ಶಬ್ದ ಭಗವಂತ ಒಬ್ಬನಿಗೆ ಇಡೋದಂತೆ, ಯಾರಿಗೂ ಇರಬಾರ್ದು. ಯಾಕೆ ಅಂದ್ರೆ ಅಂಬೋದು ದೋಷರಹಿತ, ಯಾವತ್ತೂ ಎಂದೂ ದೋಷ ಇಲ್ಲ ಅಂತ ಹೇಳೋದು ಅಂಬೋ ಶಬ್ದ ಅಂತ. ದೋಷ ಇಲ್ಲದೆ ಯಾವತ್ತೂ ಸ್ವತಂತ್ರನಾಗಿರುವಂತ ಭಗವಂತ ಒಬ್ಬನೇ. ಸೊ ಅವನೊಬ್ಬನೇ ಅ ಅಂತಾರೆ. ಸೊ ಹೀಗೆ ಒಂದೊಂದಕ್ಕೆ ಅನೇಕ ಅರ್ಥಗಳು ವಿಶೇಷವಾಗಿರುತ್ತೆ. ಸೊ ಅದು ಆದ ಕಾರಣದಿಂದ ಅವ್ರು ಏನ್ ಮಾಡ್ತಾರ, ಈ ಮಂತ್ರಗಳನ್ನ ಹೇಳೋವಾಗ ಎಷ್ಟೆಷ್ಟು ಧ್ಯಾನ ಮಾಡಬಹುದು ಭಗವಂತನ ಕುರಿತು ಅಂತ ಈ ಮಂತ್ರಗಳು ಹೇಳೋವಾಗ ದೇ ವಿಲ್ ಸ್ಪ್ಲಿಟ್ ಆ ಒಂದು ಅಕ್ಷ ಒಂದು ಫಸ್ಟ್ ಮಂತ್ರ ಋಗ್ವೇದದಲ್ಲಿ ಫಸ್ಟ್ ಮಂತ್ರ, ಸೆಕೆಂಡ್ ಮಂತ್ರ, ಮೂರನೇ ಮಂತ್ರ ಹೀಗೆ ಇದೆಲ್ಲ. ಅದ್ರಲ್ಲಿ ಅವರು ದೇ ವಿಲ್ ಕಟ್ ಅಂಡ್ ಚಾಪ್ ಇಟ್ ಅಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸಸ್. ಯಾವ ಅಕ್ಷರ ಬೇಕಾದ್ರೆ ಆಡ್ ಮಾಡೋರಂತ, ಸ್ಥೋಭಾಕ್ಷರಗಳನ್ನ ಇಟ್ಕೊಂಡು ಅದನ್ನ ಆಡ್ ಮಾಡೋರು, ಡಿಲೀಟ್ ಮಾಡೋದು. ದೇ ವಿಲ್ ಜಸ್ಟ್ ಪ್ಲೇ ವಿತ್ ದಮ್. ಯಾಕೆಂದ್ರೆ ಹ್ಯಾಗ ಇಟ್ಕೊಂಡ್ರೆ ನೀನು ಒಂದೊಂದಕ್ಕೆನ ದೇವರ ಹೆಸರು ಬಂದ್ಬಿಡತ್ತ ಅಂತ ಇದು ಮಾಡೋರು. ಈ ಕ್ರಮಕ್ಕೆ ವಿಹರಣ ಅಂತ ಹೇಳ್ತಾರೆ, ವಿಹರಣ ಕ್ರಮ ಅಂತ ಇದಕ್ಕೆ ಹೇಳ್ತಾರೆ. ಇದನ್ನ ಆಚಾರ್ಯರು ಕರ್ಮ ನಿರ್ಣಯದಲ್ಲಿ ಚೆಂದಾಗಿ ಹೇಳಿದ್ದಾರೆ. ಈ ವಿಹರಣ ಪೂರ್ತಿ ಇವಾಗ ಇವಾಗ ಯಾರು ಯೂಸ್ ಮಾಡಲ್ಲ, ಬಟ್ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ನೋಡ್ಬೇಕಂದ್ರೆ ಹರಿವಾಯು ಸ್ತುತಿ ಅಂತ ಅದೆಲ್ಲ ಹೇಳುವಾಗ, ಆರ್ ವಿಷ್ಣು ಪಠನೆ ಮಾಡುವಾಗ, ಆರ್ ಇವನ್ ಸಮಟೈಮ್ಸ್ ಪೀಪಲ್ ಡೂ ವಿತ್ ಹರಿಕಾಂಸಾರ ಆಲ್ಸೋ. ಯಾವುದೋ ಒಂದು ವಸ್ತು ತಗೊಳ್ಳೋದು, ಅಲ್ಲಿಂದ ಶುರು ಮಾಡಿ ಒಂದು ಕ್ರಮ, ಅವರವರೇ ಒಂದೊಂದು ಕ್ರಮ ಹಾಕೊಂಡು ನಾವು ಆ ಕ್ರಮದಲ್ಲಿ ಹೋಗ್ತೀವಿ. ನಾವೇ ಏನೋ ಹರಿಕಥಾಂಸಾರ ತಕೊಂಡು ನಾವು ಇಡೀ ದಿವಸ ಪಾರಾಯಣ ಮಾಡ್ಲಿಕ್ಕೆ ಒಂದು 10 ಅಂತ ನಾವೇ ಒಂದು ಆಯ್ಕೆ ಮಾಡಿಕೊಂಡು ನಮ್ಮ ಲಿಮಿಟೆಡ್ ಬುದ್ಧಿಯಿಂದ ಮಾಡ್ತೀವಿ. ಅಲ್ಲಿ ಒಂದೇ ವ್ಯತ್ಯಾಸ ಏನಂದ್ರೆ ಎಲ್ಲವನ್ನೂ ಚೆಂದಾಗಿ ತಿಳ್ಕೊಂಡು ಅವರು ಅದು ಅಕ್ಷರದಿಂದ ಮಾಡ್ತಾ ಇದ್ರು. ಸೊ ಈ ಪ್ರಕಾರ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಮಂತ್ರಗಳು ಪ್ರಾತಃ ಸ್ತವನದಲ್ಲಿ ಏನೇನು ಮಂತ್ರ, ಎರಡು ಶಸ್ತ್ರ, ಅದಕ್ಕೆ ಶಸ್ತ್ರ ಅಂತ ಹೇಳ್ತಾರೆ, ಶಸ್ತ್ರ ಮಂತ್ರಗಳು ಅಂತ ಹೇಳ್ತಾರೆ. ಪ್ರಾತಃ ಸವನದಲ್ಲಿ ಅಂದ್ರೆ ಬೆಳಿಗ್ಗೆ ಮಾಡುವಂತ ಆ ಸವನ ಅಂದ್ರೆ ಪರಮೋತ್ಸವದಿಂದ ಅಂದ್ರೆ ಅಲ್ಲಿ ಹಚ್ಚ ದಾಸ ನಮ್ಗೆ ಹೇಳ ಪರಮೋತ್ಸವದಿಂದ ಕಿವಿಗೊಟ್ಟು ಆಲಿಪುದು ಅಂತ ಸವದಿ ಅಂತ ಅಲ್ಲಿ ಸವ ಅಂತ ಪರಮೋತ್ಸವದಿ ಅಂತ ಅಲ್ಲಿ ಸವ ಅಂತಾನೆ ಹೇಳಿದಾರೆ. ಆ ತರ ಯಜ್ಞ ರೀತಿಯಿಂದ ನೀವು ಕೇಳಿ, ಯಜ್ಞ ಅವರು ಹಾಗೆ ಯಾಗೆ ಮಾಡ್ತಾ ಇದ್ದು ಆ ರೀತಿಯಿಂದ ನೀವು ಕೇಳಿ ಅಂತ ನಮ್ಗೆ ಫಸ್ಟೇ ಒಂದು ಒಂದು ಯಾಗ ಹರಿಕಥಾನುಸಾರವನ್ನ ಕೇಳಬೇಕು ಅಂತಾನೆ ಹೇಳಿದ್ದ. ಸವ ಅಂದ್ರೆ ಆ ಒಂದು ವರ್ಷಿಪ್, ಆ ಒಂದು ಯಜ್ಞ ತರ ಅವ್ರು ಮಾಡ್ತಾ ಇದ್ರು. ಹಾಗಾಗಿ ಎರಡು ಶಸ್ತ್ರ, ಎರಡು ಮಂತ್ರ ಈ ತರ ಆಯ್ಕೆ ಮಾಡಿಕೊಂಡೆ ಎರಡು, ಆಜ ಪ್ರವೂಗ ಅಂತ ಅದಕ್ಕೆ ಕರೀತಾರೆ. ಆ ಮಂತ್ರಗಳನ್ನ ಇಟ್ಟುಕೊಂಡು ಹೋಮ ಅದೆಲ್ಲ ಯಾವ್ಯಾವ ಪ್ರಕಾರವಾಗಿ ಮಾಡಬೇಕು ಎಂಬುದು ಐತ್ರೇಯ ಬ್ರಾಹ್ಮಣದಲ್ಲಿ ಹೇಗೆ ಮಾಡಬೇಕು, ಫಸ್ಟ್ ಒಂದು ಫಸ್ಟ್ ಅಧ್ಯಾಯದಲ್ಲಿ ಹೇಗೆ ಹೇಗೆ ಮಾಡಬೇಕು, ಈ ಪ್ರಾತಃ ಕಾಲದಲ್ಲಿ ಹೇಗೆ ಮಾಡಬೇಕು ಎಂಬುದನ್ನೇ ಒಂದು ಕಂಪ್ಲೀಟ್ ಇಡೀ ಅಧ್ಯಾಯ ಕೊಟ್ಟಿದ್ದಾರಂತೆ. ಆಮೇಲೆ ಎರಡನೇ ಮೂರನೇ ಅಧ್ಯಾಯದಲ್ಲಿ ಮಧ್ಯಾಹ್ನದಲ್ಲಿ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ, ಆಮೇಲೆ ಸಾಯಂಕಾಲದಲ್ಲಿ ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿ ಪ್ರಸ್ತುತ ಆಗೋದು ಯಾವುದು ಅಂದ್ರೆ ಮಧ್ಯಾಹ್ನ ಮಾಧ್ಯಮದಿನ ಸವನ ಅಂತ. ಮಧ್ಯಾಹ್ನ ಮಾಡುವಂತ ಈ ಸವನದಲ್ಲಿ ಒಂದು ಮಂತ್ರವನ್ನ ಹೇಳ್ತಾರೆ ಅಜಪ್ರವ್ರ, ಏನ ನಿಷ್ಕೇವಲ ಶಸ್ತ್ರ, ನಿಷ್ಕೇವಲ ಶಸ್ತ್ರ ಅಂತ ಒಂದು ಮಾಡ್ತಾ. ಅಲ್ಲಿ ಬಳಸುವಂತ ಮಂತ್ರಗಳು ಯಾವುದು ಅಂದ್ರೆ ಅಲ್ಲಿ ಒಂದು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನನ್ನ ಬಳಸಬೇಕು ಅಂದ್ರೆ ಹೇಳ್ತಾರೆ, ಬೃಹತಿ ಸಹಸ್ರವನ್ನ ನಾವು ಮಾಡಬೇಕು, ಬೃಹತಿ ಸಹಸ್ರದಿಂದ ದೇವರನ್ನ ಕೊಂಡಾಡಬೇಕು ಈ ಹೊತ್ತಿಗೆ ಅಂತ. ಬೃಹತಿ ಸಹಸ್ರ ಅಂದ್ರೆ ಏನು ಅಂದ್ರೆ ಋಗ್ವೇದದಿಂದ ಒಂದು 1000 ಮಂತ್ರಗಳು, 1000 ಮಂತ್ರಗಳನ್ನ ಹೇಗೆ ಹೇಳ್ತಾರಂದ್ರೆ 1000 × 36 ಅಕ್ಷರಗಳೇ ಬೃಹತಿ ಅಂದ್ರೆ 36 ಅಕ್ಷರಗಳು ಇರುವಂತದ್ದು, 36 ಅಕ್ಷರಗಳು ಇರುವಂತ ಒಂದು ಸೆಮಿಸ್ಟಿಚ್, ಅದಕ್ಕೆ ಒಂದು ಮಂತ್ರ ಅಂತ ಹೇಳಿದ್ರು. ಆ ತರ 1000 ಮಂತ್ರಗಳು. ಸೊ ಈ 36 ಹೇಗೆ ಆಗ್ಬೇಕು, ಅದಕ್ಕೆ ಏನೊಂದು ನಿಯಮಗಳಿರತ್ತೆ, ಹೇಗೆ ಹೇಗಿರ್ಬೇಕು, ಅದನ್ನ 5 ಭಾಗ, ಏನೇನು ಆ ಬೃಹತಿ ಸಹಸ್ರ ಯಜ್ಞದಲ್ಲಿ ಏನೇ ಮಾಡಿದನ್ನು ಅದನ್ನ 5 5 5 5 5 5 ಮಾಡ್ತಾ ಹೋಗ್ತಾರೆ. ಆ 5 ಎಂಡೇ ಆಗೋದಿಲ್ಲ, 5 5 ಎಷ್ಟು ತನಕ ನಿಮ್ಗೆ ಇದೆಯೋ ಅಷ್ಟು ತನಕ 5 ಹೋಗುತ್ತೆ. ಸೊ ಭಗವಂತನಿಗೆ ಪಂಚರೂಪ ಪರಮಾತ್ಮ ಅಂದ್ರೆ ಎಂಡ್ ಇಲ್ಲ ಅಂದ್ರೆ ಏನು, ಅನಿರುದ್ಧ 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 ಅಂದ್ರೆ ಪ್ರದ್ಯುಮ್ನ, ಪ್ರದ್ಯುಮ್ನ ಅನಿರುದ್ಧ. ಸೊ ಹೀಗೆ ಕಾಂಬಿನೇಷನ್ಸ್ ಎಷ್ಟು ಲೇವರ್ ಬೇಕಾದ್ರೆ ಹಾಕೊಂಡು ಹೋಗಿ, ಎನಿ ಲೆವೆಲ್ ನೀವು ಹೋಗ್ಬೋದು. ನಮಗೆ ಲಿಮಿಟೇಷನ್ಸ್ ಅಷ್ಟೇ ಹೊರತು ಮ್ಯಾಥಮೆಟಿಕಲಿ ನೋಡಿದವರಿಗೆ ಲಿಮಿಟೇಷನ್ ಇಲ್ಲ, ಎಷ್ಟು ಕಾಂಬಿನೇಷನ್ ಎಷ್ಟು ಲೆವೆಲ್ಸ್ ಹೋಗ್ಬೋದು. ಅದನ್ನ ಮಾಡ್ತಾರೆ ಈ ಬೃಹತಿ ಸಹಸ್ರ ಮಾಡುವಾಗ. ಅಲ್ಲಿ ಕೆಲವನ್ನ ಬಳಸ್ತಾರೆ. ಏನ್ ಫಸ್ಟ್ ಏನ್ ಬಳಸ್ತಾರಂದ್ರೆ ಅಲ್ಲಿ ಸ್ತೋಮ ಅಂತ ಹೇಳ್ತಾರೆ. ಸ್ತೋಮ ಫಸ್ಟ್ ಯಜ್ಞ ಪ್ರಕ್ರಿಯೆ ಎಂಬುದನ್ನ 5 ವಿಭಾಗ ಮಾಡ್ತಾರೆ. ಆ 5 ವಿಭಾಗಗಳು ಏನು ಅಂದ್ರೆ ಸ್ತೋಮ, ಆಮೇಲೆ ಸಾಮ, ಸ್ತೋಮ ಸಾಮ, ಆಮೇಲೆ ಛಂದಸ್ಸು, ಸೋಮ ಸ್ತೋಮ ಸಾಮ ಛಂದಸ್ಸು, ಆಮೇಲೆ ಚಿತಿ ಅದು ಆಹುತಿ ಹಾಕುವಂತ ಆ ಒಂದು ಪ್ರಾಣಿ, ಆಮೇಲೆ ಬಂದು ಸ್ತೋಭ ಅಂತ ಈ ತರ ಒಂದು 5, ಆಮೇಲೆ ಗಾಯತ್ರಿ ಪ್ರಭೇದಗಳು. ಸೊ ಹೀಗೆ ಒಂದು 5 ಮಾಡ್ಕೊಂಡಿರ್ತಾರೆ. ಸೊ 5 ಅಲ್ಲಿ ಫಸ್ಟ್ ತಕೊಂಡ್ರೆ ಅದಕ್ಕೆ ಸ್ತೋಮ, ನಮ್ಗೆ ಇಲ್ಲಿ ನಮ್ಗೆ ಬೇಕಾದದ್ದು ಫಸ್ಟ್ ಒನ್. ಈ 5ರ ಗುಂಪಲ್ಲಿ ಫಸ್ಟ್ ಒನ್ ಇಸ್ ಕಾಲ್ಡ್ ಸ್ತೋಮ ಅಂತ ಹೇಳ್ತಾರೆ. ಇದು ಏನು ಸ್ತೋಮ ಅಂದ್ರೆ ಏನು ಅಂದ್ರೆ, ಒಂದು ಹೇಳ್ತಾರೆ ಈ ಸ್ತೋಮ ಅಂಬೋದಕ್ಕೆ ಅಕ್ಷರ ಸಮೂಹ, ಅಕ್ಷರ ಸಮೂಹ ಅಂತ ಹೇಳ್ತಾರೆ. ಬಟ್ ಮೋರ್ ದನ್ ದಟ್ ಸ್ತೋಮ ಅಂದ್ರೆ ಸ್ತುತ್ಯ ಮಂತ್ರಗಳು. ಯಾವ ಮಂತ್ರವನ್ನ ಹೇಳ್ತಾರೋ ಅದನಿಂದ ಭಗವಂತನ ಗುಣವನ್ನ ಹೇಳೋದು ಸ್ತೋಮ ಅಂತ ಆಗತ್ತೆ. ಅದು ಹೇಗೆ ಮಾಡ್ತಾರಂದ್ರೆ, ಫಸ್ಟ್ ದೇ ಟೇಕ್ ಆ ಸ್ತೋಮವು 5 ವಿಧವಾಗಿ ಇದೆ ಅಂತ ಹೇಳ್ತಾರೆ. ಆ ಸ್ತೋಮ ಬಂದು 5, ಇದು 5. ಸ್ತೋಮ ಇಸ್ ಅಗೇನ್ ಇಸ್ ಡಿವೈಡೆಡ್ ಇಂಟು 5. ಅದು ಯಾವುದು ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರೆ, ಅದೇ ತ್ರಿವಿಂಶತ್ ಸ್ತೋಮ, ಆಮೇಲೆ ತ್ರಿವಿಂಶತ್ ಸ್ತೋಮ, ಆಮೇಲೆ ಪಂಚವಿಂಶತಿ, ಏಕವಿಂಶತ್, ಚತುರ್ವಿಂಶತ್, ಆಮೇಲೆ ಇನ್ನೊಂದಿದೆ ಮತ್ತದು ಏಕಂ ಸಪ್ತವಿಂಶತ್ ಸ್ತೋಮ ಅಂತ ಈ ತರ 5 ಸ್ತೋಮಗಳು ಇರುತ್ತೆ. ಈ 5 ಸ್ತೋಮಗಳು, ಈ 5 ಸ್ತೋಮಗಳಲ್ಲಿ ಇಲ್ಲಿ 3 ಸ್ತೋಮಗಳನ್ನ ಹೇಳಿದ. ಇದು ಏನು, ಈ 3ನ್ನ ನಾವು ನೋಡೋಣ. ಈ ಸ್ತೋಮಗಳು ಹೇಗೆ ಅಂದ್ರೆ, ಇವಾಗ ಹೇಳ್ತಾರೆ ತ್ರಿಪಂಚಕ ಅಂತ ಹೇಳ್ತಾರೆ. ತ್ರಿಪಂಚಕ ಅಂದ್ರೆ ಏನು ಅಂದ್ರೆ, ಏನ್ ಮಾಡ್ತಾರಂದ್ರೆ ತ್ರಿಪಂಚಕ ಸ್ತೋಮ ಅದು ಹೇಗೆ ಹೇಳ್ತಾರಂದ್ರೆ, 3 ಮಂತ್ರಗಳನ್ನ ಋಗ್ವೇದದಿಂದ 3 ಮಂತ್ರಗಳನ್ನ ತಕೊಳ್ತಾರೆ. ಈ ಮೂರು ಮಂತ್ರಗಳನ್ನ ಆವೃತ್ತಿ ಮಾಡೋದು. ಹಾಗೆ ಅಂದ್ರೆ ಈ ಮೂರು ಮಂತ್ರ ತಗೊಂಡಿದ್ದಾರೆ. ಸೊ ಈ ಫಸ್ಟ್ ಮಂತ್ರ ಏನ್ ಮಾಡ್ತಾರೆ, ಒಂದು ಸತಿ ಮಂತ್ರ ನಂಬರ್ ಒನ್ ಒಂದು ಸತಿ ಹೇಳ್ತಾರೆ, ಮಂತ್ರ ನಂಬರ್ ಟೂ ಅದು ಒಂದೇ ಸತಿ ಹೇಳ್ತಾರೆ, ಮಂತ್ರ ನಂಬರ್ ತ್ರೀ ಅದು ಮೂರು ಸತಿ ಹೇಳ್ತಾರೆ. ಏನಾಯ್ತು ಈ ಗುಂಪಲ್ಲಿ, ಮಂತ್ರ ನಂಬರ್ ಮೂರು ಮಂತ್ರ ತಗೊಂಡಿದ್ದಾರೆ ಫಸ್ಟ್, ಆ ಮೂರು ಮಂತ್ರ ಫಸ್ಟ್ ಮಂತ್ರ ಒಂದು ಸತಿ, ಸೆಕೆಂಡ್ ಮಂತ್ರ ಒಂದು ಸತಿ, ಮೂರನೇ ಮಂತ್ರ ಮೂರು ಸತಿ ಹೇಳ್ತಾರೆ. ಸೊ ಏನಾಯ್ತು, ಐದು ಸರ್ತಿ ಹೇಳಿದ್ದಂಗ ಆಯ್ತು. ಈ ಐದು ಸತಿ ಹೇಳೋದನ್ನ ಅವರು ಒಂದೊಂದಕ್ಕೆ ನಾವು ಫೈ ಇಂಟು ತ್ರೀ ಅಂತೆಲ್ಲ ಹಾಕೊಂಡಿದ್ವಿ, ಸತ್ವ ರಜ ತಮ ಅಂತ ಹಾಕೊಂಡಿದೀವಿ, ಅದರ್ವೈಸ್ ಅಧ್ಯಾತ್ಮ ಅಧಿಭೂತ ಅಧಿದೈವ ಅಂತ ಹಾಕೊಂಡಿದೀವಿ. ಅದನ್ನ ಚಿಂತನೆ ಮಾಡಿ ಈ ಐದು ಮಂತ್ರಗಳನ್ನ ಹೇಳೋದು. ನೆಕ್ಸ್ಟ್ ಏನ್ ಮಾಡ್ತಾರೆ, ಸೇಮ್ ಮೂರು ಮಂತ್ರನ ತಗೊಳ್ತಾರೆ. ಇದು ಏನಾಯ್ತು, ಒಂದು ಒಂದು ಮೂರು ಆಯ್ತು. ಮ್ಯಾಥಮೆಟಿಕ್ಸ್, ಪ್ಯೂರ್ಲಿ ಮ್ಯಾಥಮೆಟಿಕ್ಸ್, ನಮಗೆ ಒನ್ ಒನ್ ತ್ರೀ ಆಯ್ತು. ನೆಕ್ಸ್ಟ್ ಆವೃತ್ತಿ ಮಾಡೋವಾಗ ತ್ರೀ ಒನ್ ಒನ್ ಅದು ಆಚೆ ಈಚೆ ಹಾಕೋದು, ಒನ್ ಒನ್ ತ್ರೀ ಆಚೆ ಈಚೆ ಹಾಕಿ ನೀವು ತ್ರೀ ಒನ್ ಒನ್ ಆಮೇಲೆ ಒನ್ ತ್ರೀ ಒನ್. ಸೊ ಏನಾಯ್ತು, ಈಚ್ ಗ್ರೂಪ್ ಇಸ್ ಫೈವ್ ಫೈವ್ ಫೈವ್, ಸೊ ಫಿಫ್ಟೀನ್. ಸೊ ಹೀಗೆ ಈ ಮಂತ್ರಗಳನ್ನ ವಿಹರಣೆ ಮಾಡುವ ಮೂಲಕವಾಗಿ ಭಗವಂತನ ಈ ಹದಿನೈದು ಹದಿನೈದು ಅಂದ್ರೆ ನಾವು ಅದೇ ಪಂಚಭೂತ ಮೂರು ರೀತಿಯಿಂದ ಕೆಲಸ ಮಾಡುತ್ತಾ ಅಂಬೋದನ್ನ ಚಿಂತನೆ ಮಾಡಿ ಆ ಒಂದು ಆಹುತಿ ರೂಪದಲ್ಲಿ ಕೊಡೋದು. ಇದಕ್ಕೆ ತ್ರಿಪಂಚಕ ಸ್ತೋಮ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರೋದು, ಇದಕ್ಕೆ ಈ ಸ್ತೋಮಕ್ಕೆ ನೋ ಮ್ಯಾಟರ್ ವಿಚ್ ಸ್ತೋಮ ಯು ಸೇ, ಇದು ಏನ್ ಹೇಳಿದೀವಿ ಯಜ್ಞ ಪ್ರಕ್ರಿಯೆಯಲ್ಲಿ ಐದು ಭಾಗ, ಸ್ತೋಮ ಇಸ್ ಒನ್, ಸಾಮ ಛಂದಸ್ಸು ಹೀಗೆ ಹೇಳ್ತಾ ಬಂದೆ. ಸೊ ಈ ಸ್ತೋಮಕ್ಕೆ ಯಾರನ್ನ ಕುರಿತು, ಯಾವ ಪರ್ಟಿಕ್ಯುಲರ್ ರೂಪವನ್ನ ಕುರಿತು ಈ ಸ್ತೋಮ ಹೇಳ್ತಾರಂದ್ರೆ ಅನಿರುದ್ಧ ಅಂತ ಹೇಳ್ತಾರೆ. ಈ ಸ್ತೋಮಕ್ಕೆ ಅನಿರುದ್ಧ, ಸಾಮಕ್ಕೆ ಪ್ರದ್ಯುಮ್ನ ಅಂತ ಹೀಗೆ ಹೇಳ್ತಾ ಹೋಗ್ತಾರೆ ಅವರು. ಸೊ ಈ ಸ್ತೋಮ ಬಂದು ಅನಿರುದ್ಧ, ಅದಕ್ಕೆ ಇಲ್ಲಿ ಹಾಕಿದ್ದಾರೆ ಅನಿರುದ್ಧನ ತ್ರಿಪಂಚಕ ಅಂದ್ರೆ ಸ್ತೋಮಕ್ಕೆ ಸ್ತೋಮ ಮಾಡೋವಾಗ ಅನಿರುದ್ಧನನ್ನ ಉದ್ದೇಶ ಮಾಡಿಕೊಂಡು ಮಾಡ್ತಾರೆ. ಸೊ ಅದಕ್ಕೆ ಸ್ತೋಮ ಅಂಬುದು ಅನಿರುದ್ಧ ಆಗತ್ತೆ, ಅದು ಫಸ್ಟ್ ಬಂದು ತ್ರಿಪಂಚಕ ಆಗತ್ತೆ, ತ್ರಿಪಂಚಕ. ಆಮೇಲೆ ಬಂದು ತ್ರಿಪಂಚಕ ಆದ ಮೇಲೆ ಸೆವೆಂಟೀನ್ ಅಂದ್ರೆ ತ್ರಿಪಂಚಕ ಮತ್ತು ಫಿಫ್ಟೀನ್ ಒಂದು ತ್ರಿಪಂಚಕ ತ್ರಿವೃತ್ ಸೋಮ ಅಂತ ಒಂದಿದೆ, ಅದು ತ್ರಿವೃತ್ ಸೋಮ ಅಂಬುದು ಮೂರನ್ನೇ ಇಟ್ಟುಕೊಂಡು ತ್ರಿಪಂಚಕ ಹೇಳಿದೆ ನಾನು, ತ್ರಿವೃತ್ ಹೇಳಿಲ್ಲ. ತ್ರಿಸ್ಥಾನಕ ಅಂತಿದಲ್ಲ, ತ್ರಿಸ್ಥಾನಕ ಅಂಬೋದನ್ನ ಹೇಳಿಲ್ಲ ನಾನು, ಅದಕ್ಕೆ ತ್ರಿವೃತ್ ಸೋಮ ಅಂತ ಹೇಳ್ತಾರೆ. ತ್ರಿವೃತ್ ಸೋಮ ಅಂಬೋದು ಯಾವುದು ಅಂದ್ರೆ, ಇಲ್ಲಿ ಒಂಬತ್ತು ಮಂತ್ರಗಳನ್ನ ತಗೊಳ್ತಾರೆ. ಒಂಬತ್ತು ಮಂತ್ರಗಳನ್ನ ತಕೊಂಡು ಇದು ಹೇಗೆ ವಿಹರಣೆ ಮಾಡೋದು ಅಂದ್ರೆ, ಫಸ್ಟ್ ಮಂತ್ರ ಒಂದು ಒಂದು ಸತಿ, ಫಸ್ಟ್ ಮಂತ್ರ ಒಂದು, ಆಮೇಲೆ ಇದು ಒಂದು ಮೂರು ಸತಿ ನಾಲ್ಕು ಸತಿ ಅಂತಿಲ್ಲ, ಫಸ್ಟ್ ಹೇಳೋದು ಮಂತ್ರ ನಂಬರ್ ಒನ್ ಹೇಳೋದು, ಆಮೇಲೆ ಮಂತ್ರ ನಂಬರ್ ಫೋರ್ ಹೇಳೋದು. ಅಂದ್ರೆ ಇನ್ ಬಿಟ್ವೀನ್ ಯು ಸ್ಕಿಪ್ ತ್ರೀ, ಯು ಸ್ಕಿಪ್ ತ್ರಿವೃತ್ ಸೋಮ ಅಂದ್ರೆ ಇಲ್ಲಿ ಇನ್ ಟು ತ್ರೀ ಇಲ್ಲ, ಯು ಸ್ಕಿಪ್ ಅಂದ್ರೆ ಫಸ್ಟ್ ಮಂತ್ರ ಹೇಳೋದು, ನಾಲ್ಕನೇ ಮಂತ್ರ ಹೇಳೋದು, ಏಳನೇ ಮಂತ್ರ ಹೇಳೋದು. ಆಮೇಲೆ ಫಸ್ಟ್ ಆಯ್ತು, ಇವಾಗ ಸೆಕೆಂಡ್ಗೆ ಬರಬೇಕು, ಸೆಕೆಂಡ್ ಮಂತ್ರ ಆಯ್ತು, ಐದನೇ ಮಂತ್ರ ಆಯ್ತು, ಎಂಟನೇ ಮಂತ್ರ ಹೇಳ್ಬೇಕು, ಆಮೇಲೆ ಮೂರನೇ ಮಂತ್ರ ಹೇಳ್ಬೇಕು, ಆರನೇ ಮಂತ್ರ ಹೇಳ್ಬೇಕು, ಒಂಬತ್ತನೇ ಮಂತ್ರ ಹೇಳ್ಬೇಕು. ಸೊ ಹೀಗೆ ನೀವು ಮಾಡಿದ್ರೆ ನೈನ್ ಮಂತ್ರ ತಗೊಂಡಿದ್ದಾರೆ, ಒಂಬತ್ತು ನವವಿಧ ಭಕ್ತಿ ಒಂಬತ್ತನ್ನ. ಸೊ ಇಲ್ಲಿ ಅದನ್ನ ತ್ರಿವೃತ್ ಸೋಮ ಹೇಳಿಲ್ಲ, ಬರೀ ತ್ರಿಸ್ಥಾನಕ ಅಂತ ಹೇಳಿ ಅದು ಮೂರು ಅಂತ ಬಿಟ್ಟುಬಿಟ್ಟಿದ್ದಾರೆ. ಅದು ತ್ರಿವೃತ್ ಸೋಮ ಆಗತ್ತೆ, ಮೂರು 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 ಸ್ಥಾನದಲ್ಲಿ, ವಿಶ್ವ ತೈಜಸ ಪ್ರಾಜ್ಞ ಮೂರು ಸ್ಥಾನದಲ್ಲಿ ಇದ್ದಾನೆ, ಮೂರು ಅವಸ್ಥೆ ಇದೆ, ಮೂರು ಅವಸ್ಥೆ ಮೂರು ಜನ ಸತ್ವ ರಜ ತಮಸ್ಸು ಅಂತ ಹಾಕೊಂಡ್ರೆ ಒಂಬತ್ತಾಗತ್ತೆ. ಸೊ ಇದಕ್ಕೆ ಕರೆಸ್ಪಾಂಡ್ ಆಗಿ ತ್ರಿವೃತ್ ಸೋಮ ಅಂತ ಹೇಳ್ತಾರೆ. ಇಲ್ಲಿ ಬಂದು ಅನಿರುದ್ಧ ಅನಿರುದ್ಧ ರೂಪ ಅಂತ ಹೇಳ್ತಾರೆ, ಎಲ್ಲಾ ಸೋಮಗಳಿಗೇನು ಅನಿರುದ್ಧನೇ ನಿಯಾಮಕ. ಆ ಒಂದು ತ್ರಿವೃತ್ ಸೋಮ, ತ್ರಿವೃತ್ತ ಆದ ಮೇಲೆ ಪಂಚದಶ ಹೇಳಿದೆ, ಪಂಚದಶದಲ್ಲಿ ಒಂಬತ್ತು ಮಂತ್ರ ಇಲ್ಲ, ಮೂರೇ ಮಂತ್ರ ತಗೊಂಡು ಅದು ಮಾಡೋದು ಪಂಚದಶ ಆಯಿತು. ಆಮೇಲೆ ಸಪ್ತದಶ ಅಂತಿದೆ, ಅದು ಇಲ್ಲಿ ಹೇಳಿಲ್ಲ. ಸಪ್ತದಶ ಇಸ್ ನಥಿಂಗ್ ಬಟ್ ಒನ್ ಒನ್ ತ್ರೀ ಹಾಕ್ತಾ ಬರ್ತೀವಲ್ಲ, ಒನ್ ಒನ್ ತ್ರೀ ಹಾಕ್ಲಂಗೆ ಕೊನೆಯದು ಮಾತ್ರ ಫೈವ್ ಮಾಡ್ಕೊಂಡು ಬಿಡೋದು, ಫೈವ್ ಟೈಮ್ಸ್ ಹೇಳೋದು. ಸೊ ಅವಾಗ ಬಂದು ಅದು ಸೆವೆಂಟೀನ್ ಆಗ್ಬಿಡತ್ತೆ. ಸೊ ಇದು ಸಪ್ತದಶ ಸೋಮ ಆಗತ್ತೆ. ಆಮೇಲೆ ಬಂದು ಏಕವಿಂಶತಿ ಸ್ತೋಮ, ಏಕವಿಂಶತಿ ಸ್ತೋಮ ಬರೋವಾಗ ಅದು ಏನಾಗತ್ತಂದ್ರೆ ಸೇಮ್ ಮೂರೇ ಮಂತ್ರ. ಹಾಗೆ ಪಂಚದಶ ಸೋಮಕ್ಕೆ ಮೂರು ಮಂತ್ರ ತಕೊಂಡು ಅವರು ಎಲ್ಲ ವಿಹರಣೆ ಮಾಡಿದ್ರು, ಹಾಗೇನೆ ಏಕವಿ ಚತುರ್ವಿಂಶತಿ ಸ್ತೋಮ ಅಂತ ಬರೋವಾಗ ಮೂರೇ ಮಂತ್ರ ತಗೊಳ್ತಾರೆ. ಆ ಮೂರು ಮಂತ್ರ ಹೇಗೆ ವಿಹರಣೆ ಮಾಡೋದು ಅಂದ್ರೆ, ಬೇಸಿಕಲಿ ವಾಟ್ ಯು ಡೂ ಇಸ್, ಮೂರು ಗ್ರೂಪ್ ಮಾಡ್ಕೋಬೇಕು. ಬೇಸಿಕಲಿ ಒಂದೊಂದು ಗ್ರೂಪ್ಗೆ ಏಳು ಏಳು ಬೇಕು. ಏಳು ಹೇಗೆ ಅಂದ್ರೆ, ಫಸ್ಟ್ ಮಂತ್ರ ಬಂದು ಒಂದು ಸತಿ ಹೇಳೋದು, ಸೆಕೆಂಡ್ ಮಂತ್ರ ಬಂದು ಎರಡು ಸತಿ ಹೇಳೋದು, ಮೂರನೇ ಮಂತ್ರ ನಾಲ್ಕು ಸತಿ ಹೇಳೋದು. ಏನಾಯ್ತು, ಒನ್ ಟೂ ಫೋರ್ ಅಂದ್ರೆ ಫಸ್ಟ್ ಮಂತ್ರ ಒಂದು ಸತಿ, ಎರಡನೇ ಮಂತ್ರ ಎರಡು ಸತಿ, ಒನ್ ಪ್ಲಸ್ ಟೂ ತ್ರೀ ಆಯ್ತು, ಮೂರನೇ ಮಂತ್ರ ನಾಲ್ಕು ಸತಿ, ಸೊ ತ್ರೀ ಪ್ಲಸ್ ಫೋರ್ ಸೆವೆನ್ ಆಯ್ತು. ಇದು ಸೆವೆನ್ ಹಿಂದೆ ಮಾಡಿದ್ದ ರೀತಿಯಿಂದ ಪರ್ಮಿಟೇಷನ್ ಕಾಂಬಿನೇಷನ್ ಹಾಕೊಳ್ಳಿ. ಒನ್ ಟೂ ಫೋರ್ ಬಂತು, ನೆಕ್ಸ್ಟ್ ಬಂದು ಟೂ ಫೋರ್ ಟೂ ಒನ್, ಅಂಡ್ ನೆಕ್ಸ್ಟ್ ಬಂದು ಟೂ ಫೋರ್ ಒನ್. ಯು ಜಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ ಹಾಗೆ ಹಾಕೋ, ಸೆವೆನ್ ಸೆವೆನ್ ಸೆವೆನ್, ಸೊ ಟ್ವೆಂಟಿ ಒನ್ ಆಗ್ಬಿಡುತ್ತೆ. ಅದಕ್ಕೆ ಏಕಾಂಶ. ಸೊ ಬೇಸಿಕಲಿ ಆ ಒಂದು ಯಜ್ಞ ಪ್ರಕ್ರಿಯೆಯಲ್ಲಿ ಡಿಫರೆಂಟ್ ಡಿಫರೆಂಟ್ ವೇಸ್ ಅಲ್ಲಿ ಆ ಮಂತ್ರಗಳನ್ನ ಆವೃತ್ತಿ ಅಂದ್ರೆ ಏನಾಯ್ತು, ವೆನ್ ದೇ ಸಿಂಗ್ ಇಟ್ ದೇ ನೋ ವಿಚ್ ಮಂತ್ರ ಎಲ್ಲಿ, ದ ಪೀಪಲ್ ಹೂ ಡೂ ದಟ್ ವೇದ ಆ ಋಗ್ವೇದ ಮಂತ್ರಗಳನ್ನ ಹೀಗೆ ಆಯ್ಕೆ ಮಾಡ್ಕೋಬೇಕಂದ್ರೆ ದೇ ಶುಡ್ ನೋ ಎಲ್ಲಿ ಮಂತ್ರ, ಅಕ್ಷರಗಳು ಮಾತ್ರ ಇಲ್ಲ ಆ ಮಂತ್ರಗಳ ಆರ್ಡರ್ಸ್ ಎಲ್ಲವೂ. ಫಸ್ಟ್ ಮಾಡ್ಬೇಕು ನಾಲ್ಕು, ಅವರೇನೋ ಪುಸ್ತಕ ಪೇಪರ್ ಇಟ್ಕೊಂಡು ಮಾಡೋದಿಲ್ಲ, ಎಲ್ಲ ಕಲಿತವರೇ ಅದು ಋತ್ವಿಕಗಳಾಗಿದ್ದು ಆ ಒಂದು ನಿಟ್ಟಿನಲ್ಲಿ ಅಷ್ಟು ಚೆಂದಾಗೆ. ಏನ್ ಅಡ್ವರ್ಟೈಸ್ಮೆಂಟ್ ಇಲ್ಲ, ಒಂದು ಇಲ್ಲ, ಯಾರಿಗೆ ಗೊತ್ತು ಇದೆಲ್ಲ ಮಾಡಿದ್ದು, ಏನು ಉಲ್ಲೇಖವೂ ಇಲ್ಲ. ನಮ್ಮ ಆಚಾರ್ಯ ಹೇಳಿದ್ದಾರೆ ನಮ್ಗೆ ಇವಾಗ ಗೊತ್ತಾಗತ್ತೆ, ಅದರ್ವೈಸ್ ವಿ ಹ್ಯಾವ್ ನೋ ಐಡಿಯಾ ಆಫ್ ಇಟ್. ಆ ತರ ಎಲ್ಲ ಒಂದು ಅರಣ್ಯದಲ್ಲಿ ಕೂತು ಅವರು ಮಾಡ್ತಾ ಇದ್ರಂತ, ಯಾಕೆಂದ್ರೆ ಅವರಿಗೆ ದೇವರಿಗೆ ಅವ್ರ ಶಿಷ್ಯಂದ್ರಿಗೆ ಇಷ್ಟೇ. ಸೊ ಇಷ್ಟು ಒಂದು ಥಾಟ್ ನಮಗೆ ಏನಂದ್ರೆ, ಇಲ್ಲಿ ಇಷ್ಟು ಥಾಟ್ ಅನ್ನ ನಮ್ಮ ಜಗನ್ನಾಥ ದಾಸ್ ಇಲ್ಲಿ ಹಾಕಿದ. 24 ಬರೋದಾದ್ರೆ ಓಕೆ, ಏಕವಿಂಶತಿ ಆಯ್ತು, ಚತುರವಿಂಶತಿನೂ ಹೇಳ್ಬಿಡ್ತೀನಿ. ಚತುರವಿಂಶತಿ ಹೇಗ್ ಬರತ್ತಂದ್ರೆ, ಸೇಮ್ ಥಿಂಗ್, ಚತುರವಿಂಶತಿ ಹೇಳಿದಾಗ ಹೇಳಿದೆ, ಚತುರವಿಂಶತಿ ಬರುವಾಗ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಇಟ್ಕೊಂಡು, ಅಹಂಕಾರ ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಮನಸ್ಸು ಬುದ್ಧಿ ಅಹಂಕಾರ ತತ್ವ ಮಹತ್ತತ್ವ ಹೀಗೆ ಇಟ್ಕೊಳ್ಳಿ, ನಾಲ್ಕು ಇಟ್ಟುಕೊಂಡು ಆಮೇಲೆ ಮೂರು ಗುಣತ್ರಯಗಳು, ಮೂರು ಗುಣಗಳು, ಆಮೇಲೆ ಒಂದು ಅವ್ಯಕ್ತ ತತ್ವ, ಹೀಗೆ ಒಂದು ಎಂಟನ್ನ ಇಟ್ಟುಕೊಂಡು ಮೂರು ರೀತಿಯಿಂದ ಇದನ್ನ ವಿಹರಣೆ ಏನ್ ಮಾಡೋದು ಅಂದ್ರೆ, ಸೇಮ್ ಮೆಥಡಾಲಜಿ. ಅಲ್ಲಿ ಹೇಗೆ ತ್ರಿಪಂಚಕ ಬಂದಾಗ ಐದರ ಮೂರು ಗುಂಪು ಮಾಡ್ಕೊಂಡಿವು, ಆಮೇಲೆ ಏಕವಿಂಶತಿ ಬಂದಾಗ ಏಳರ ಮೂರು ಗುಂಪು ಮಾಡ್ಕೊಂಡಿವೆ, ಇಲ್ಲಿ ಬಂದು ಎಂಟರ ಮೂರು ಗುಂಪು. ಎಂಟು ಹೇಗೆ ಬರುತ್ತೆ, ಮೂರೇ ಮಂತ್ರ, ತಿರ್ಗಾ ಯು ಟೇಕ್ ಓನ್ಲಿ ತ್ರೀ ಮಂತ್ರ. ವಿಹರಣೆ ಹೇಗೆ ಮಾಡೋದು, ಫಸ್ಟ್ ಮಂತ್ರ ನಾಲ್ಕು ಸತಿ ಪಠಿಸೋದು, ಸೆಕೆಂಡ್ ಮಂತ್ರ ಮೂರು ಸತಿ ಪಠಿಸೋದು, ಕೊನೆ ಮಂತ್ರ ಒಂದು ಸತಿ. ಏನಾಯ್ತು, ಫೋರ್ ತ್ರೀ ಒನ್, ಎಂಟಾಯ್ತು. ನೆಕ್ಸ್ಟ್ ಬರೋವಾಗ ಅದನ್ನ ಆಚೆ ಈಚೆ ಹಾಕೊಳ್ಳಿ, ಫೋರ್ ತ್ರೀ ಒನ್ ಬಂತು, ಇನ್ನೊಂದ್ ಬಂದು ತ್ರೀ ಒನ್ ಫೋರ್, ದ ಥರ್ಡ್ ಒನ್ ಇಸ್ ಒನ್ ತ್ರೀ ಫೋರ್. ಪರ್ಮಿಟೇಷನ್ ಕಾಂಬಿನೇಷನ್ ಬಂದ್ರೆ ನಿಮ್ಗೆ ಏನಾಗುತ್ತೆ, ಎಂಟು ಎಂಟು ಎಂಟು, ತ್ರೀ ಇಂಟು ಏಟ್ 24. ಹೀಗೆ ಆ ಒಂದು ಏಕ ಚತುರ್ವಿಂಶತಿ ಸ್ತೋಮ, ಇದು ಮೂರು ಸ್ತೋಮ ಈ ತರ ಅವರು ದೇವರ್ ಡೂಯಿಂಗ್ ಇಟ್, ಅದನ್ನ ಜಗನ್ನಾಥ ದಾಸರು ಇಲ್ಲಿ ಹೇಳ್ತಾರೆ. ಅದಕ್ಕೆ ಕರೆಸ್ಪಾಂಡ್ ಆಗಿ ಇವಾಗ ನೋಡಿದ್ರೆ ಸ್ಟಾರ್ಟ್ ಫ್ಲೋ ವಿಲ್ ಬಿ ದ ಸೇಮ್. ಇದಕ್ಕೆ ಏನ್ ಕರೆಸ್ಪಾಂಡ್ ಆಗತ್ತೆ, ಅವರವರು ಆ ಶಕ್ತಿಯಿಂದ, ಅವರ ಬುದ್ಧಿಶಕ್ತಿ ಎಲ್ಲಾ ಶಕ್ತಿಯಿಂದ, ಅವರ ದೇಹದಿಂದ ಅಂದ್ರೆ ಏನಾಯ್ತು, ಅವ್ರ ದೇಹದಿಂದ ಇದೆಲ್ಲ ಅವರು ಪಠನ ಮಾಡ್ತಾ ಇದ್ದಾರೆ. ಅವರು ನಾಡಿ ಅಲ್ಲಿ ಇರುವಂತಹ ದೇವತೆಗಳು ಎಲ್ಲ ಅನುಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಿ ಸೂರ್ಯ ಇದೆ, ಹೊರಗಿನ ಸೂರ್ಯ ಬಂದಾಗ ಮಾಡ್ತಾರ, ಯಾವಾಗ ಸೂರ್ಯ ಬರ್ತಾನೋ ಆವಾಗ ಮಾಡಬೇಕು ಅಂತ, ಸೂರ್ಯ ಬಂದಾಗ ಮಾಡ್ತಾರ. ಒಳಗಿನ ಸೂರ್ಯನು ಜಾಗೃತಿ ಆಗ್ತಾನೆ, ಅವರ ಹೃದಯ ಕಮಲದಲ್ಲಿ ಇರುವಂತಹ ಸೂರ್ಯ ಜಾಗೃತಿಯಾಗಿ ಆ ಕಿರಣಗಳು ಎಲ್ಲಾ ಒಂದು ನಾಡಿಗಳಲ್ಲಿ ತುಂಬಿ ದಿನಾಗ್ಲೂ ಮಾಡ್ತಾ ಇರ್ತಾರೆ. ಅದಕ್ಕೆ ಗವಾಮಯ ಅಂತ, ಗವಾ ಅಂದ್ರೆ ಆ ಕಿರಣಗಳು ಸುತ್ತುವುದು ಅಂದ್ರೆ ಒಂದು ವರ್ಷ ಹಾಗೆ ಅವ್ರು ಮಾಡ್ತಾ ಇದ್ರು. ಸೊ ಇವಾಗ ಇನಗವಸ್ತಿ ಅದೇ ಇನಿತು ನಾಡಿಗಳು ನಿಯಾಮಿಸುತ್ತ ಇನಗವಸ್ತಿಗ ಲೋಕದೊಳು, ಇನಗವಸ್ತಿಗ ಲೋಕದೊಳು ಅಂದ್ರೆ ತಮ್ಮ ತಮ್ಮ ಲೋಕ ಅಂದ್ರೆ ನಮ್ಮ ದೇಹದಲ್ಲಿ ಇರುವಂತಹ 16 ಲೋಕಗಳು ಇದೆಲ್ಲ, ಈ ಲೋಕವೇ ಹೇಳ್ತಾರೆ, ಹೊರಗಿನ ಲೋಕ ಹೇಳಲ್ಲ. ಇವಾಗ ಈ ಲೋಕದಲ್ಲೇ ಬೆಳಗುತ್ತಾ ಇದ್ದಾನೆ, ಯಾಕೆಂದ್ರೆ ಇಷ್ಟು ವಿಹರಣೆ ಮಾಡಿ, ಇಷ್ಟು ನಾಡಿ, ಇಷ್ಟು ರೂಪಗಳು, ಎಷ್ಟು ಕಂಪ್ಲೀಟ್ ರೂಪಗಳು ಬಂದಾಯ್ತು, 72,000 ರೂಪಗಳು, ಅಟ್ಲೀಸ್ಟ್ 1000 ವಿಷ್ಣು ಸಹಸ್ರನಾಮ ರೂಪಗಳು ಇಷ್ಟು ಬಂದಾಯ್ತು. ಆ ಬೃಹತಿ ಸಹಸ್ರ ಮಂತ್ರವೇ, ಈ ಬೃಹತಿ ಸಹಸ್ರ ಮಂತ್ರವೇ ಇಟ್ ಕರೆಸ್ಪಾಂಡ್ಸ್ ಟು ದ ಡೇ ಅಂಡ್ ನೈಟ್ ಆಫ್ ಅವರ್ ಲೈಫ್ ಅಂಡ್ ಅವರ್ ಇಡೀ ಜನ್ಮ. ಸೊ ಇಷ್ಟು ನಮ್ಮ ಒಳಗೆ ಇದೆ, ಇದನ್ನ ನೋಡಿ ಮಾಡ್ತಾ ಇದ್ದಾರೆ. ಅದು ನ್ಯಾಚುರಲಿ ಏನಾಗದಷ್ಟಿಗೆ ಲೋಕದಳು ಸರ್ವತ್ರ ಬೆಳಗುಣ, ಸರ್ವತ್ರ ಅಂದ್ರೆ ಇಲ್ಲಿ ಏನಾಯ್ತು, ಸರ್ವತ್ರ ಅಂದ್ರೆ 14 ಲೋಕಗಳು ನಮ್ಮ ವಿರಾಟ ರೂಪ ಎಲ್ಲ ಒಳಗೆ ಏನೇ ಇದೆ ಎಲ್ಲಾ ಲೋಕದಲ್ಲಿನೂ ಬೆಳಗುತ್ತಾನಂತ ಈ ಒಂದು ಕಂಪ್ಲೀಟ್ಲಿ ಒಂದು ಐತ್ರೇಯ ಭಾಷೆಯಲ್ಲಿ ಆಚಾರ್ಯರು ಕೊಟ್ಟದನ್ನೇ ಕಂಪ್ಲೀಟ್ ಆಗಿ ಈ ಒಂದು ಚಿಕ್ಕ ವರ್ಸ್ಲಿ ದಾಸರು ಕೊಟ್ಟಿದ್ದಾರೆ ಎಂಬುದಲ್ಲಿ ಕೃಷ್ಣಾರ್ಪಣ ಮಸ್ತು.